சர்வ பூர்வ கீர்வாண விஜானதம் ஆனசோஸ்மி. பிரம்மருத்ராதி தேவேஷு மனுஷ்ய பிதிருபட்சிஷு ஞானம் சமஸ்தாப்ய பகவான் கிரீடத்தே புருஷோத்தம. பிரம்மருத்ராதி தேவதைகளிகே ஜான கொடுத்த பகவந்தனிகே ಈ ದೃಪದನಿ ಕೊಟ್ಟಿದ್ದೇನು ಆಶ್ಚರ್ಯ ನೋಡು ಅಂತ ಹೇಳಿದ ತಕ್ಷಣ ನೋಡ್ತಾ ಇದ್ದಾನೆ, ತನ್ನ ಸ್ಪಷ್ಟವಾಗಿ ಕಾಣ್ತಾ ಇದ್ದಾಳೆ. ಪ್ರತ್ಯೇಕವಾಗಿ ಭಾರತಿ ಮೊದಲಾದ ಸ್ತ್ರೀಯರು ನೋಡ್ತಾ ಇದ್ದಾನೆ. ಇನ್ನು ಪಾಂಡವರನ್ನು ನೋಡಿದ ಪ್ರತ್ಯೇಕವಾಗಿ ಕಣ್ಣೀರು ಕಾಣ್ತಾ ಇದ್ದಾನೆ. ಧರ್ಮರಾಜ ಸಾಕ್ಷಾತ್ ಯಮದೇವರು, ಭೀಮಸೇನ ಸಾಕ್ಷಾತ್ ವಾಯುದೇವರು, ಅರ್ಜುನ ಇಂದ್ರದೇವರು, ಅಶ್ವಿನಿ ದೇವರು, ನಕುಲ ಸಹದೇವರು, ಕಣ್ಣಾರೆ ಕಣ್ಣಂತೆ ಇನ್ನು ನಂಬಿಕೆ ಪೂರ್ಣ ಬಂದೋಯ್ತು. ಆಗೇನ್ ಮಾಡಿದನಂತೆ, ಭೀತ ಭೀತ ಪ್ರಣಮ್ಯ, ಆತ ನಮ್ಮ ಭಯ ಅಂದ್ರೆ ಭಯ. ವೇದವ್ಯಾಸರು ಹೇಳ್ತಾನೆ, ಸ್ವಾಮಿ ನಿಮ್ಮಂಥವರ ಮಾತನ್ನ ನಾನು ಇನ್ನೂ ತೋರಿಸಿ ಇನ್ನೂ ತೋರಿಸಿ ಅಂತ ಹೇಳಿಬಿಟ್ನಲ್ಲ, ಇನ್ನೊಮ್ಮೆ ನನ್ನ ನಂಬಿಕೆ ಬರಲಿಲ್ಲ ಅಂತ ಮಾತಾಡಿಬಿಟ್ನಲ್ಲ, ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಅಂತೇಳಿ ಗಡಗಡ ನಡಗಿಬಿಟ್ನಂತೆ. ಅಲ್ಲಿ ವೇದವ್ಯಾಸರ ದಿವ್ಯ ದೃಷ್ಟಿಗೆ ತನ್ನ ಮಗಳನ್ನ ಅಡಿಯಂದ್ರಾಗತಕ್ಕಂಥ ಪಾಂಡವರನ್ನ ಕಂಡೆ ವೇದವ್ಯಾಸರ ಮಹಾತ್ಮ್ಯವನ್ನ ಅರ್ಥ ಮಾಡಿಕೊಂಡು ದ್ರುಪದರಾಜ ನಡಗಿದ್ದ. ಈಗ ಅರ್ಜುನ ನಡಗ್ತಾ ಇದ್ದಾನೆ. ವೇದವ್ಯಾಸ ಕೊಟ್ಟ ದಿವ್ಯ ದೃಷ್ಟಿಗೆ, ಕೃಷ್ಣ ಕೊಟ್ಟ ದಿವ್ಯ ದೃಷ್ಟಿ ಕೃಷ್ಣನನ್ನ ನೋಡುತ್ತಾ ಭೀತ ಭೀತ ಪ್ರಣಮ್ಯ. ಇವತ್ತು ಅತ್ಯದ್ಭುತವಾದ ವಸ್ತುಗಳನ್ನು ಕಂಡಾಗ ಮನುಷ್ಯನಿಗೆ ಎರಡು ಒಟ್ಟಿಗೆ ಆಗೋದ್ರಲ್ಲಿ ಏನೇನು ಅಸಂಭವವಾದ ವಿಚಾರ ಇಲ್ಲ. ಹಾಗಾಯ್ತಂತೆ, ಧ್ವನಿ ನಡುಗ್ತಾ ಮಾತಾಡಿದ. ಮುಂದೆ ಮದುವೆ ಒಪ್ಪಿಕೊಂಡು ಮದುವೆ ಆಗಿ ಹೋಗ್ಬಿಡುತ್ತೆ. ಜೀವನದಲ್ಲಿ ಎಂದೂ ಮತ್ತೆ ನಾನು ಏನು ಮಾಡಿದೆ ಅಂತ ಕೊರಗಲಿಲ್ಲ. ಸಮಾಜ ಮತ್ತೆ ಎಂದೂ ದುಪ್ರಾಯ ಪ್ರಶ್ನೆ ಮಾಡಲಿಲ್ಲ. ಕೃಷ್ಣ ಕೊಟ್ಟು ವೇದವ್ಯಾಸ ಪ್ರೂವ್ ಮಾಡಿ ತೋರಿಸಿದ್ದರಿಂದ ಆ ಮದುವೆಯ ವೆರೈಟಿ ಬಗ್ಗೆ ಜಗತ್ತಿನಲ್ಲಿ ಚಕಾರ ಎತ್ತಿದವರಿಲ್ಲ. ಅಷ್ಟು ಖಚಿತವಾಗಿ ನಡೆದಂಥ ವಿಚಿತ್ರವಾದಂಥ ಒಂದು ಧಾರ್ಮಿಕ ವಿವಾಹ ಅಲ್ಲಿ ದಿವ್ಯದೃಷ್ಟಿಯಾಗಿ. ಈಗ ದಿವ್ಯದೃಷ್ಟಿ ಕೊಡ್ತಾ ಇದ್ದಾನೆ ಪರಮಾತ್ಮ. ಅರ್ಜುನ ನೋಡಿದ, ಭಯಪಟ್ಟ, ಆಶ್ಚರ್ಯ ಭಯಗಳ ಮಿಶ್ರಣವಾಗಿ ಮಾತಾಡ್ತಾನೆ. ಹಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಸೃಷ್ಯತಿ ಅನುರಜ್ಯತೇ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಶ್ಯಂತಿ ಚ ಸಿದ್ಧ ಸಂಘಾಹ. ಅರ್ಜುನ ದೃಶ್ಯವನ್ನೆಲ್ಲ ನೋಡ್ತಾ ಇದ್ದಾನೆ. ಮತ್ತೆ ಹಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಸೃಷ್ಯತಿ, ನಿನ್ನ ವಿಶಿಷ್ಟವಾದ ಸಾಮರ್ಥ್ಯವನ್ನು ಕಂಡು ಮಹಿಮೆಯನ್ನು ಕಂಡು ಜಗತ್ ಪ್ರಹೃಷ್ಯತಿ, ಜಗತ್ತೆಲ್ಲ ಆನಂದ ಪಡ್ತಾ ಇದೆ. ಪ್ರಕರ್ಷೇಣ ಹೃಷ್ಯತಿ ಅನುರಜ್ಯತೇಚ, ನಿನ್ನ ಭಕ್ತಿಯನ್ನು ಹೆಚ್ಚೆಚ್ಚು ಮಾಡ್ತಾ ಇದೆ. ಸಾಮರ್ಥ್ಯ ಹೆಚ್ಚೆಚ್ಚು ಎಂದು ಗೊತ್ತಾದಾಗ ಭಕ್ತಿ ಜಾಸ್ತಿ ಆಗ್ತಾ ಇದೆ. ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ, ಆದರೆ ಅಯೋಗ್ಯರು ಮಾತ್ರ ಹತ್ರ ಬರೋದ್ರ ಬದಲು ಓಡೋಗ್ತಾ ಇದ್ದಾರೆ. ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ, ದಿಕ್ಕಪಾಲಾಗಿ ಓಡೋಗ್ತಾ ಇದ್ದಾರೆ. ಸರ್ವೇ ನಮಶ್ಯಂತಿ ಚ ಸಿದ್ಧ ಸಂಘಾಹ, ಸಿದ್ಧ ಸಂಘಗಳೆಲ್ಲ ನಮಸ್ಕಾರ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು ಆಶ್ಚರ್ಯ ಇಲ್ಲ ಅಂತ ಹೇಳಿಬಿಟ್ಟು, ಯಾರೋ ಒಂದು ಏನೋ ಆಶ್ಚರ್ಯ, ಹಾಲು ಬೆಳಗಿದೆ ಏನು ಆಶ್ಚರ್ಯ ಇಲ್ಲವೇ ಇಲ್ಲ. ಹಾಲು ಕಪ್ಪಿದೆ ಅಂದ್ರೆ ಆಶ್ಚರ್ಯ, ತಾರು ಬೆಳಗಿದೆ ಅಂದ್ರೆ ಅಯ್ಯೋ ಅದ್ಯಾಗ ಬೆಳಗಿರುತ್ತೆ ಅಂತ ಕೇಳುತ್ತಾರೆ. ಅಂದ್ರೆ ಯಾವುದು ಯಾವುದಕ್ಕೆ ನ್ಯಾಚುರಲ್ಲೋ ಅದಕ್ಕೆ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ನಿನ್ನ ಅತ್ಯದ್ಭುತವಾದ ಹಿರಿಮೆ ಕಂಡಾಗ ಇವ್ರು ಏನ್ ಮಾಡಿದ್ರೆ ಅದೇನು ಆಶ್ಚರ್ಯ ಅಲ್ಲ, ನಿಜವಾದ ಅರ್ಥದಲ್ಲಿ ಅತ್ಯಂತ ಸಾರ್ಥಕವಾದದ್ದು. ಇಷ್ಟು ಹೇಳಿ ಮುಂದುವರಿಸ್ತಾನೆ. ಮತ್ತೆ ಕಸ್ಮಾಚ್ಯತೆ ನನಮೇರನ್ ಮಹಾತ್ಮನ್ ಗರೀಯತೆ ಬ್ರಹ್ಮಣೋಪ್ಯಾದಿ ಕರ್ತೇ ಅನಂತ ದೇವೇಶ ಜಗನ್ನಿವಾಸ ಅಂತ ಮುಂದೆ ವರ್ಣನೆ ಮಾಡ್ತಾ ಅರ್ಜುನ ವಿಶೇಷ ರೀತಿಯಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾನೆ. ನೋಡು ಕೃಷ್ಣ, ಎಷ್ಟು ದೊಡ್ಡವಳು ನೀನು, ನಿನ್ನನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ರೀತಿ ದೇವತೆಗಳ ರೀತಿ ಮಾಡೋದಷ್ಟೇ ಅಲ್ಲ, ಕಸ್ಮಾಚ್ಯತೆ ನನಮೇರನ್ ಮಹಾತ್ಮನ್ ಗರೀಯತೆ ಬ್ರಹ್ಮಣೋಪಿ ಆದಿಕರ್ತ್ರೆ, ನಿನಗೆ ಯಾಕೆ ಅವ್ರು ನಮಸ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡಲೇಬೇಕು, ಯಾಕೆ ಬರೋದಿಲ್ಲ ಬರಲೇಬೇಕು, ಯಾಕೆ ಆಗೋದಿಲ್ಲ ಆಗಲೇಬೇಕು, ಮೇಲೆ ಹರಿ ಮೇಲಿಂದ ಕೆಳಗೆ ಹರಿಯೋ ನೀರು ಕೆಳಗೆ ಬರಲೇಬೇಕು, ಬೇರೆ ದಾರಿನೇ ಇಲ್ಲದು, ಮೇಲಿಂದ ಕೆಳಗೆ ಹರಿಯೋ ನೀರು ಹೇಗೆ ಹರಿಯಲೇಬೇಕು, ಮೇಲೆ ಕಲ್ಲು ಕೆಳಗೆ ಹೇಗೆ ಬೀಳಲೇಬೇಕು, ನಿನಗೆ ಅವ್ರು ನಮಸ್ಕಾರ ಮಾಡ್ತಾರೆ ಅಂದರೆ ಮಾಡಲೇಬೇಕು. ಕಸ್ಮಾಚ್ಯತೆ ನನಮೇರನ್ ಮಹಾತ್ಮನ್, ನಿನಗೆ ಯಾಕೆ ನಮಸ್ಕಾರ ಮಾಡೋದಿಲ್ಲ, ಅವ್ರು ಮಾಡಲೇಬೇಕು. ಗರೀಯತೆ ಬ್ರಹ್ಮಣೋಪ್ಯಾದಿಕರ್ತ್ರೆ, ಭಾರಿ ದೊಡ್ಡವರಿಗೆ ಮನುಷ್ಯ ನಮಸ್ಕಾರ ಮಾಡ್ತಾನೆ, ನೀನು ಯಾರು, ನೀನು ಭಾರಿ ದೊಡ್ಡವರು, ಬ್ರಹ್ಮಣೋಪ್ಯಾದಿಕರ್ತ್ರೆ, ಬ್ರಹ್ಮದೇವರಿಗೂ ಆದಿಕರ್ತೃ ನೀನು, ಬ್ರಹ್ಮದೇವರಿಗೂ ಸಹ ಆದಿಕರ್ತೃವಾದ ನಿನಗೆ ಯಾರಿದು ಮಾಡೋದಿಲ್ಲ, ಅದರಿಂದ ಮಾಡಲೇಬೇಕಾಗಿ ನಿನಗೆ ಬಂದನೆ ಮಾಡಲೇಬೇಕಾದಂಥ ಅವರ ಕರ್ತವ್ಯವಾಗಿದೆ, ಅದನ್ನು ಮಾಡ್ತಾ ಇದ್ದಾರೆ ಅರ್ಜುನ. ಹೀಗೆ ಕೃಷ್ಣನ ಹಿರಿಮೆಯನ್ನ ಮನಗಂಡು ಹೇಳ್ತಾ ಇದ್ದಾರೆ. ನೀನು ಅವ್ಯಯ ಶಾಶ್ವತ ಸರ್ವಗೋಪ್ತ ಅಂತ ಹಾಡಿದ್ದ, ತ್ವಮಕ್ಷರಂ ಪರಮಂ ಸದಸತ್ ಪರಂ ಯತ್ ತಮ್ಮ ಅಕ್ಷರಂ, ನೀನು ಅಕ್ಷರನಾದವನು, ಸತ್ ಅಸತ್ ತತ್ ಪರಂ ಯತ್, ಸತ್ ಅಸತ್ ಮತ್ತು ತತ್ ಪರ, ಸದಸತೋಹೋ ಪರಂ ಅಂತ ಅರ್ಥ. ಸತ್ಪದಾರ್ಥಗಳೇನೇನಿದೆ ಅದೆಲ್ಲದರ ಮೇಲೆ ನೀನಿದ್ದಿ, ಅಸತ್ ಪದಾರ್ಥಗಳು ಏನೇನಿದೆ ಅದೆಲ್ಲದರ ಮೇಲೆ ಏನಿದ್ದಿ, ಇದೆಲ್ಲ ಜನಕ್ಕೆ ಅರ್ಥವೇ ಆಗೋದಿಲ್ಲ. ಇದೇನಿದು ಸತ್ ಅಸತ್ ಅಂದ್ರೆ ಏನು? ಸತ್ ಪದಾರ್ಥ ಮೇಲಿರ್ತಾನೆ ಒಪ್ಪೋಣ, ಅಸತ್ ಪದಾರ್ಥ ಇರೋದಂದ್ರೆ ಏನು? ಅಸತ್ ಅಂದ್ರೆ ನಾನ್ ಎಕ್ಸಿಸ್ಟೆಂಟ್ ಅಂತ, ಅಸತ್ ಅಂದ್ರೆ ನಾನ್ ಎಕ್ಸಿಸ್ಟೆಂಟ್, ಅದ್ರ ಮೇಲೆ ಹೇಗಿರ್ತಾನೆ? ಇದನ್ನೆಲ್ಲ ಯಾರೋ ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಮೆಕ್ಯಾನಿಕಲಿ ಬರೆಯೋದೇ ಜಾಸ್ತಿ. ಸತ್ತು ಅಸತ್ತುಗಳ ಮೇಲೆ ಇದ್ದಿ ಅಷ್ಟೇ, ಹಾಗಲ್ಲ ಅರ್ಥ. ಅಚ್ಚಾರ ಹೇಳಿದ್ರೆ ಸತ್ ಅಂದ್ರೆ ಮಂಗಳಕರವಾದಂತಹ ದೇವತೆಗಳು, ಅಸತ್ ಅಂದ್ರೆ ಅಮಂಗಳಕರವಾದಂತಹ ರಾಕ್ಷಸರು. ಅವರೆಲ್ಲರ ಮೇಲೆ ನೀನಿದ್ದಿ, ಎಲ್ಲಾ ದೇವತೆಗಳ ಮೇಲೆ ನೀನಿದ್ದಿ, ಎಲ್ಲಾ ಅಸುರರ ಮೇಲೆ ನೀನಿದ್ದಿ. ಮೇಲಿದ್ದಿ ಅಂದ್ರೆ ಏನು? ಅವರೆಲ್ಲರ ನಿಯಮವನ್ನು ಮಾಡ್ತಾ ಇದ್ದಿ ಅಂತ. ಇವತ್ತು ಮೇಷ್ಟು ಪಾಠ ಮಾಡ್ತಾನೆ, ಹುಡುಗರೆಲ್ಲ ಮಾತು ಕೇಳ್ತಾರೆ, ಯಾರೋ ಅವನು ಗೂಂಡ ಬಂದ್ಬಿಡ್ತಾರೆ, ಅವನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ಕ್ಲಾಸ್ ಬಿಟ್ಟು ಹೋಗಿಬಿಡ್ತಾನೆ, ಏನು ಮಾಡೋಕ್ಕಾಗೋದಿಲ್ಲ. ಪೊಲೀಸ್ ಕಂಟ್ರೋಲ್ ನೋಡ್ಕೊಡ್ತಾರೆ, ಅವನು ಕಂಟ್ರೋಲ್ ಮಾಡಕ್ಕೆ ಬರೋದಿಲ್ಲ. ಪೊಲೀಸ್ ಬರ್ತಾನೆ ಕಂಟ್ರೋಲ್ ಮಾಡ್ತಾನೆ, ಪಾಠ ಮಾಡಕ್ಕೆ ಅವನಿಗೆ ಬರೋದಿಲ್ಲ, ಪಾಠ ಮಾಡಲಿಕ್ಕೆ ಅವನಿಗೆ ಬರೋದಿಲ್ಲ, ಕಂಟ್ರೋಲ್ ಮಾಡಕ್ಕೆ ಇವನಿಗೆ ಬರೋದಿಲ್ಲ, ಕೆಲವಿಗೆ ಎರಡು ಎರಡೂ ಬರೋದಿಲ್ಲ ಅಂತವರು ಇರ್ತಾರೆ. ಏನ್ ಮಾಡಬೇಕಾಗ? ಕೃಷ್ಣ ಹಾಗಲ್ಲ, ದೇವತೆಗಳಿಂದ ನಮ್ಮೇನಾಗಿದ್ದಾನೆ, ಅಸುರನ ನಿಯಂತ್ರಣ ಮಾಡುತ್ತಾನೆ. ಇದು ಗಮನಿಸಬೇಕು. ಬ್ರಹ್ಮರುದ್ರಾದಿ ದೇವತೆಗಳು ಪ್ರಸಂಗ ಬಂದ, ರಾವಣಾದಿಗಳ ಕಾಟ ಬಂದ ಕಾಲಕ್ಕೆ ನಾರಾಯಣ ಕ್ಷೀರಾಬ್ಧಿ ಸಾಯಿನಂ ವಿಷ್ಣು ಶರಣ್ಯಂ ಶರಣಂ ಯಯುಹು, ನಾರಾಯಣ ಹತ್ರ ಎಲ್ಲ ಸ್ತೋತ್ರ ಮಾಡ್ತಾರೆ. ನಾರಾಯಣ ನೀನು ಅವತಾರ ಮಾಡಬೇಕೀಗ, ರಾವಣನಿಗೆ ಬ್ರಹ್ಮರುದ್ರರ ವರ ಇದೆ, ಕುಂಭಕರ್ಣನಿಗೆ ಇದೆ, ಹಿರಣ್ಯಕಶಿಪು ಹಿರಣ್ಯಾಕ್ಷರಿಗೆ ಇದೆ ಅಂತ ಸ್ತೋತ್ರ ಮಾಡಿ ಮಾಡಿ ಅವತಾರ ಮಾಡಬೇಕು. ಕಾರ್ಯಾಕ್ಷಮೈ ಪ್ರಾರ್ಥಿತಃ, ನಮ್ಮ ಕೈಲಾಗೋದಿಲ್ಲ, ನೀನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಆದರೆ ಇಡೀ ಎಲ್ಲಾದರೂ ನೋಡಿ, ವಿಷ್ಣು ಯಾರನ್ನಾದ್ರೂ ಪ್ರಾರ್ಥನೆ ಮಾಡಿದ್ದುಂಟ, ನನ್ನ ಕೈಲಾಗೋದಿಲ್ಲ ಹೆಲ್ಪ್ ಮಾಡಿ ಅಂತ ಕೇಳಿದ್ದುಂಟ? ಎಲ್ಲೆಲ್ಲೆಲ್ಲೆಲ್ಲೂ ಇಲ್ಲ. ಆದ್ದರಿಂದ ನೀನು ಅಷ್ಟೇ ಮೇಲೆ ಇದ್ದಿ, ನೀನೀಗ ನಿನ್ನನ್ನ ಸತ್ತು ಮೇಲೆ ಇದ್ದೀಯ ಅಸತ್ತು ಮೇಲೆ ಇದ್ದೀಯ, ಅದರಿಂದ ಯೋಚನೆ ಇಲ್ಲ. ಅದಕ್ಕೆ ಇನ್ನೊಂದು ಅರ್ಥ, ಸದಸತ್ ತತ್ಪರಂ, ಸತ್ಪದಾರ್ಥಗಳು ಮಂಗಳಕರ ಪದಾರ್ಥಗಳು, ಅದರ ಒಳಗೆ ಇದ್ದಿ ನೀನು, ಮತ್ತು ಅಸತ್ ಪದಾರ್ಥಗಳು ಅದನ್ನು ನಿಯಮನ ಮಾಡ್ತಾ ಇದ್ದಿ ನೀನೀಗ. ಸತ್ಪದಾರ್ಥಗಳು ನಿಯಮನ ಮಾಡ್ತಾನೆ, ಅಸತ್ ಪದಾರ್ಥ ನಿಯಮನ ಮಾಡ್ತಾ ಇದ್ದಾನೆ, ತತ್ಪರಂ ಅದರ ಮೇಲಿರೋ ಪದಾರ್ಥಗಳನ್ನು ನಿಯಮನ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಸದಸತ್ ಪರಂ ಯತ್, ಏನು ಮೇಲಿಂದು ಕೆಳಗಿಂದ ಏನೇನು ಜಗತ್ತನ್ನು ಹೇಳೋದಕ್ಕೆ ಸಾಧ್ಯ ಉಂಟು, ಎಲ್ಲದಿನ ಅಧೀನದಲ್ಲಿದೆ. ಆದ್ದರಿಂದ ನಿನಗೆ ಯಾವ್ದಾವುದೂ ಆಶ್ಚರ್ಯವಿಲ್ಲ. ವಾಯುರ್ ಯಮೋಗ್ನಿ ವರುಣಶ್ಚಾಂಕ ಪ್ರಜಾಪತಿಸ್ವಂ ಪ್ರತಿತಾಮಹಸ್ಯ, ಇದು ಅರ್ಜುನ ಮುಂದೆ ಸ್ತೋತ್ರ ಮಾಡ್ತಾ ಇದ್ದಾರೆ. ವಾಯು ತ್ವಮಾದಿದೇವ ಪುರುಷ ಪುರಾಣ ತ್ವಮಶ್ಚ ವಿಶ್ವಶ್ಚ ಪರಂ ನಿಧಾನಂ ವೇತ್ತಾಸಿ ವೇದ್ಯಂಚ ಪರಂಚ ಧಾಮ ತ್ವಯಾ ತತಂ ವಿಶ್ವಮನಂತ ರೂಪ. ಅರ್ಜುನನ ಸ್ತೋತ್ರಗಳು ನಿತ್ಯ ಪಠನೆಗೆ ಇಟ್ಟುಕೊಂಡ ಎಷ್ಟು ಚೆನ್ನಾಗಿರ್ತಕ್ಕಂಥ ಸ್ತೋತ್ರಗಳು. ತ್ವಮಾದಿದೇವ ಪುರುಷ ಪುರಾಣ ತ್ವಮಶ್ಚ ವಿಶ್ವಶ್ಚ ಪರಂ ನಿಧಾನಂ ವೇತ್ತಾಸಿ ವೇದ್ಯಂಚ ಪರಂಚ ಧಾಮ ತ್ವಯಾ ತತಂ ವಿಶ್ವಂ ಅನಂತ ರೂಪ. ತ್ವಂ ಆದಿದೇವ, ನೀನು ಆದಿದೇವ. ಅದಕ್ಕೆ ಆಚಾರ್ಯರು ಆದಿದೇವಾಯ ದೇವಾನಾಂ ಪತಯೇ ತಾದಿತಾರಯೇ ಅನಾದ್ಯ ಜ್ಞಾನ ಪಾರಾಯ ನಮೋ ವರವರಾಯತೆ, ದ್ವಾದಶ ಸ್ತೋತ್ರದಲ್ಲಿ ಆದಿದೇವ ಅನ್ನೋ ಪದನ ಕರೆದಿದ್ದ. ದೇವತೆಗಳಿಗೆಲ್ಲ ಆದಿ ನೀನು, ಆದಿಶ್ಚಾಸೌ ದೇವಶ್ಚ ಆದಿದೇವ, ಹೀಗೆ ನೀನು ಆದಿದೇವನಾದವನು. ತ್ವಮ ಆದಿದೇವ ಪುರುಷ ಪುರಾಣ, ನೀನು ಪುರುಷ. ಪುರುಷ ಅಂದ್ರೆ ಎಷ್ಟೋ ಜನ ಪುರುಷರಿದ್ದಾರೆ, ಇವನು ಪುರುಷ ಅಂತ ಯಾತಕ್ಕೆ ಕರೀತಾರೆ ಅಂದ್ರೆ, ಜನ ಕರೆದ ಪುರುಷ ಅಂತ ಕರೆಯೋ ಅರ್ಥನೇ ಬೇರೆ, ದೇವರನ್ನ ಪುರುಷ ಅಂದ್ರೆ ಅರ್ಥನೇ ಬೇರೆ. ಪೂರ್ಣ ಗುಣಾಧಿಕ್ಯಾತ್ ಅಂತ ಕರೀತಾರೆ, ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣನಾದ್ದರಿಂದ ಪರಮಾತ್ಮನಿಗೆ ಪುರುಷ ಅಂತ ಹೇಳಿ. ಪುರುಷ ಸೂಕ್ತ ಅಂದ್ರೆ ಗುಣಪೂರ್ಣನಾದ ಪರಮಾತ್ಮನನ್ನ ಸ್ತೋತ್ರ ಮಾಡತಕ್ಕಂಥ ವೇದದ ಭಾಗ ಅಂತ ಅರ್ಥ. ಪುರುಷ ಅಂದ್ರೆ ಗಂಡಸು ಅಂತ ಅರ್ಥ ಮಾಡಬಾರ್ದು ಅದಕ್ಕೆ. ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಅಂತ. ಮಾದಿದೇವ ಪುರುಷ ಪುರಾಣ, ಪುರಾಣ ಅತ್ಯಂತ ಪ್ರಾಚೀನ ಅಂತ ಒಂದರ್ಥ, ಅತ್ಯಂತ ಪ್ರಾಚೀನ ಅಂತ ಒಂದರ್ಥ. ಇನ್ನೊಂದು ಪುರಾಣಿ ಅನತೀತಿ ಪುರಾಣ, ಮತ್ಸ್ಯಾದಿ ರೂಪಗಳನ್ನು ಸ್ವೀಕಾರ ಮಾಡ್ತಾನೆ ಅದಕ್ಕೆ ಪುರಾಣ ಅಂತ ಪರಮಾತ್ಮನಿಗೆ. ಮತ್ಸ್ಯಾದಿ ಅನೇಕ ರೂಪಗಳನ್ನು ಪುರಾಣಿ ಅನತೀತಿ ಪುರಾಣ, ಮತ್ಸ್ಯಾದಿ ರೂಪಗಳನ್ನು ಸ್ವೇಚ್ಛೆಯ ಸ್ವೀಕಾರ ಮಾಡ್ತಾನೆ. ನಾವು ಹುಟ್ಟಿ ಬರ್ತೇವೆ, ನಮ್ಮನ್ನು ಪುರಾಣ ಅಂತ ಕರಲಿಕ್ಕೆ ಬರುತ್ತೋ ಅಂತ ಕೇಳಿದರೆ ಸೆಕೆಂಡರಿ ಸೆನ್ಸ್ ಕರಲಿಕ್ಕೆ ಬರುತ್ತೆ. ಪುರಾಣಿ ಅನತೀತಿ ಒಂದು ದೇಹದ ಮತ್ತೊಂದು ದೇಹಕ್ಕೆ, ಪಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ, ಹುಟ್ಟೋದು ಸಾಯೋದು ಹುಟ್ಟೋದು ಸಾತು, ಈ ರೀತಿ ಪುರಾಣನೇ. ಆದರೆ ದೇವರಂತೆ ಪುರಾಣ ಅಲ್ಲ. ದೇವರು ಎಂಥ ಪುರಾಣ ಅಂತ ಕೇಳಿದರೆ ಸ್ವೇಚ್ಛೆಯ ರೂಪಗಳನ್ನು ತಗೊಳ್ತಾನೆ, ನಾವು ಕೊಳಾಡಿಕೊಂಡು ತಗೊಳ್ತಾನೆ. ಆದ್ದರಿಂದಾನೆ ಅವನಿಗೆ ಆಗೋದಿಲ್ಲ. ನಾವು ಕರ್ಮ ಫಲವಾಗಿ ಹುಟ್ಟಿ ಬರುತ್ತೆ, ಇಲ್ಲದೆ ಹೋದ್ರೆ ಯಾರು ಬೇರೆ ಬೇರೆ ಪ್ರಾಣಿಗಳಾಗಿ ಹುಟ್ಟಿದ್ರ, ಹಾಗಾಗ ಹುಟ್ಟಿದ್ರ ಹುಟ್ಟೋದು ನಮ್ಮ ಚಾಯ್ಸ್ ಅಲ್ಲವೇ ಇಲ್ಲ. ಹುಟ್ಟೋದು ನಮ್ಮ ಚಾಯ್ಸ್ ಅಲ್ಲೇ ಇಲ್ಲ. ಅದು ನಮ್ಮ ಚಾಯ್ಸ್ ಆಗಿದ್ದರೆ ಇಂಡಿಯಾದಲ್ಲೇ ಹುಟ್ಟುತ್ತಿದ್ದಿಲ್ಲ ಮನುಷ್ಯ, ಬೇರೆ ಜೊತೆಲೆ ಹುಟ್ಟುಬಿಡ್ತು. ಇಲ್ಲಿ ಹುಟ್ಟಿ ಅಲ್ಲಿ ಹೋಗೋದಕ್ಕಿಂತ ಅಲ್ಲೇ ಹುಟ್ಟೋದು ಆಸೆ ಅಂತ ಅಲ್ಲೇ ಹುಟ್ಟುಬಿಡ್ತಿದ್ದ ಪಾಪ. ಆದರೆ ಹುಟ್ಟೋ ಚಾಯ್ಸ್ ಇಲ್ಲ. ಮತ್ತೆ ನೀರಿರೋ ಜಾಗದಲ್ಲಿ ಪಂಜಾಬ್ನಲ್ಲಿ ಯಾರು ಹುಟ್ಟುತ್ತಾರೆ, ಹುಟ್ಟುಬಿಟ್ರೆ ಈಗ ಅಲ್ಲೆಲ್ಲ ಹುಟ್ಟಕ್ಕೆ ಇಷ್ಟಪಡ್ತಾರೆ ಜನ, ಸಾಧ್ಯನೇ ಇಲ್ಲ. ಆದರೆ ಹುಟ್ಟೋ ಶಕ್ತಿ ನಮ್ಮಲ್ಲಿಲ್ಲ, ಹುಟ್ಟುವ ಸ್ವಾತಂತ್ರ್ಯ ನಮಗಿಲ್ಲ. ದೇವ್ರು ಹಾಗಲ್ಲ, ಎಲ್ಲಿ ಬೇಕಾದ್ರೂ ಅವತಾರವನ್ನು ಮಾಡ್ತಾನೆ. ಹೇಗೆ ಬೇಕಾದ್ರೂ ನೋಡಿ, ನಾನು ಗೋಕುಲದಲ್ಲಿ ಇದೆಲ್ಲ ಅವತಾರ ಮಾಡ್ತೇನೆ, ಮಧುರಿಯೊಳಗೆ ಅಲ್ಲಿಂದ ಗೋಕುಲಕ್ಕೆ ಹೋಗಿ ಬಿಡಬೇಕದ ನನ್ನ ಮಧ್ಯರಾತ್ರಿ ಅವತಾರ ಇಮಿಡಿಯೇಟ್ ಅಲ್ಲಿ ಶಿಫ್ಟ್ ಮಾಡಬೇಕು, ದುರ್ಗೆಯನ್ನು ತರಬೇಕು. ಹೇಗೆ ಮಾಡಿಸ್ತಾರೆ ನೋಡೋದಕ್ಕೆ, ಅದು ಇಂಪಾಸಿಬಲ್ ಥಿಂಗ್. ಅದು ಒಂದು ಅಲ್ಲಿ ಎಕ್ಸ್ಚೇಂಜ್ ಮಾಡಬೇಕೀಗ. ಇಲ್ಲಿ ಹೋಗಿ ಅಲ್ಲಿಡಬೇಕು, ಅಲ್ಲಿ ಮಗುವಲ್ಲಿ ತರಬೇಕು. ಫಸ್ಟ್ ಎಕ್ಸ್ಚೇಂಜ್ ಕೇಸ್ ಆಫ್ ಬೇಬೀಸ್ ಇದು ಒಂದು ಫಸ್ಟ್ ಎಕ್ಸ್ಚೇಂಜ್ ಕೇಸ್ ಮಾಡಬೇಕಂತ. ಪಾಪ ಆಸ್ಪತ್ರೆಯಲ್ಲಿ ಮಾಡ್ತಾನೆ ಇರ್ತಾರೆ, ಅದು ದೊಡ್ಡದಲ್ಲ. ಎಲ್ಲ ಕಡೆ ಎಲ್ಲ ಹೋದ್ರು ಎಷ್ಟೋ ಕಡೆ ಮಾಡ್ತಿರ್ತಾರೆ. ಅದು ಮೋಸದಿಂದ ಮಾಡ್ತಾರೆ, ತಿಳುವಳಿಕೆಯಿಂದ ಮಾಡ್ತಾರೆ, ಎರಡೆರಡು ಗೊತ್ತಿಲ್ಲದೆ ಮಾಡಬಹುದು, ಮೋಸದಿಂದನೂ ಮಾಡಬಹುದು. ಆದರೆ ಅಲ್ಲಿ ಎಷ್ಟು ವಿಷಯ, ಅದೇನು ಯಾರೋ ಅಲ್ಲ, ಒಬ್ಬ ರಾಜನ ಮನೆಯಿಂದ ಮತ್ತೊಂದು ರಾಜನ ಮನೆಗೆ ಹೋಗಬೇಕು. ಕಂಸನ ಬಂಧನದಿಂದ ಹೊರಗೆ ಬಂದು ನಂದಗೋಪನ ಒಳಗೆ ಪ್ರವೇಶ ಮಾಡಬೇಕು. ಅದು ಮಹಾರಾಣಿಯರ ಮಕ್ಕಳು ಎಕ್ಸ್ಚೇಂಜ್ ಮಾಡಬೇಕು. ಎಷ್ಟು ಕಷ್ಟ ಇದೆ, ಯಾರದೋ ಮಾಡೋದಲ್ಲ. ಎಷ್ಟು ಕಷ್ಟ ಇದೆ, ದೇವಕಿಯ ಮಗ ಮಗುವಾದ ಕೃಷ್ಣ ಅಲ್ಲಿ ಹೋಗಬೇಕು, ಅಲ್ಲಿ ದುರ್ಗೆ ಇಲ್ಲಿ ಬರಬೇಕು. ಇಬ್ಬರು ಎಂಥವರು, ಹೇಗೆ ಕೆಲಸ ನಡೀತು ಜಗತ್ತಿಗೆ ಗೊತ್ತಾಗಲೇ ಇಲ್ಲ. ಅಂಥ ವಿಚಿತ್ರವಾದ ಮ್ಯಾಜಿಕ್ ನಡೆದದು. ಯಾತಕ್ಕೆ, ಅಂಥ ಪುರಾಣ ಪರಮಾತ್ಮ ಏನನ್ನೂ ಮಾಡಬಲ್ಲ ಸಾಮರ್ಥ್ಯ. ಎಲ್ಲೂ ಹುಟ್ಟಬಲ್ಲ, ಎಲ್ಲೂ ಇರಬಲ್ಲ, ಎಲ್ಲಿ ಯುದ್ಧರಂಗದಲ್ಲೇ ನೋಡ್ತೇವಲ್ಲ, ಗೀತೆ ಹೇಳಬಲ್ಲ ಯುದ್ಧರಂಗದೊಳಗೆ, ವಿಶ್ವರೂಪ ತೋರಿಸಬಲ್ಲ, ಪ್ರತಿಯೊಂದನ್ನು ಮಾಡಬಲ್ಲ. ಆ ದೃಷ್ಟಿಯಿಂದ ತ್ವಮೇವ ತ್ವಮಾದಿದೇವ ಪುರುಷ ಪುರಾಣ ಪ್ರಜಾಪತಿ ಹಿ ತ್ವಂ, ಪ್ರಜಾಪತಿಯನ್ನು ಸೃಷ್ಟಿಕರ್ತ ಅಂತ. ಪ್ರಜಾಪತಿ ವಿಷ್ಣುಸಹಸ್ರನಾಮದಲ್ಲೇ ಬರುತ್ತೆ. ಪ್ರಜಾಪತಿ ಅಂತ ವಿಷ್ಣುಸಹಸ್ರನಾಮದ ಮಾತದು. ನೀನು ಪ್ರಜಾಪತಿಯಾಗಿದ್ದಿ ಇವತ್ತು, ಇದು ಜಗತ್ತು ಹುಟ್ಟಿ ಬಂದಿದ್ದು ಪರಮಾತ್ಮನಿಂದ ನಮಗೆ ಗೊತ್ತಿದೆ. ಅದೇ ಅರ್ಥಕ್ಕೆ ಒಂದು ಮಗು ಹುಟ್ಟಿತು ಅಂದರೆ ದೇವರ ದಯೆ ಅಂತ ಅರ್ಥ. ಅದು ಬಂತು ಇಲ್ಲದೆ ಹೋದ್ರೆ ಮಕ್ಕಳಿಲ್ಲದವರು ಜಗತ್ತಿನಲ್ಲಿ ಇರ್ತಾನೆ ಇರಲಿಲ್ಲ. ಜಗತ್ತಿನೊಳಗೆ ನಾವು ಮಾಡೇ ಮಾಡ್ತೇವೆ ಕಾರ್ಯವನ್ನು ಅಂತ ಹೇಳೋ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಅಂದ್ರೆ ಮಗು ಹುಟ್ಟಿತು ಅಂದ್ರೆ ದೇವರ ದಯೆ ಅಂತಾನೆ ಅರ್ಥ. ಮಗು ಬದುಕಿತು ಅಂದ್ರೆ ದೇವರ ದಯೆ, ಬೆಳೀತು ಅಂದ್ರೆ ದೇವರ ದಯೆ. ದೇವರ ದಯಲ್ಲಿ ಏನೂ ಕೆಲಸ ಆಗೋದಿಲ್ಲ. ಅದರಿಂದಾಗಿನೆ ಮುಖ್ಯವಾಗಿ ಪ್ರಜಾಪತಿ ಅಂದ್ರೆ ಸಾಕ್ಷಾತ್ ಭಗವಂತನೇ. ಪ್ರಜಾಪತಿಸ್ವಂ ಪ್ರಪಿತಾಮಹಸ್ಯ, ನೀನು ಪ್ರಪಿತಾಮಹನಾದವನು, ನೀನು ಪ್ರಪಿತಾಮಹ. ಇದು ಒಂದು ಟೆಕ್ನಿಕಲ್ ಟರ್ಮ್. ಅದು ಅಂದ್ರೆ ಮುತ್ತಜ್ಜ ಅಂತ ಅರ್ಥ. ಪ್ರತಿಭಾದ ತಂದೆ ಪಿತೃ, ಆಮೇಲೆ ಪಿತಾಮಹ, ಆಮೇಲೆ ಪ್ರಪಿತಾಮಹ. ಇದು ನಾವು ಕೇಳಿದ್ದೇವೆ. ದೇವರನ್ನ ಪ್ರಪಿತಾಮಹ ಅಂತ ಕರೆದಿದ್ದ. ಹಿಂದೆ ಪರಮಾತ್ಮ ಹೇಳಿದ್ದ, ಪಿತಾ ಅಹಮಸ್ಯ ಜಗತಃ ಮಾತಾ ಧಾತಾ ಅಂತ ಒಂಬತ್ತನೇ ಅಧ್ಯಾಯದಲ್ಲಿ ಹೇಳಿದ್ದ. ನಾನು ಪಿತಾ ಅಂತ ಕರೆದಿದ್ದಾನೆ ಪರಮಾತ್ಮ. ಇಲ್ಲಿ ಹೇಳ್ತಾನೆ ಪ್ರಪಿತಾಮಹ ಅಂತ ಅರ್ಜುನ ಸ್ತೋತ್ರ ಮಾಡ್ತೇನೆ. ಏನಿದು ಅಂತ ಹೇಳಿದರೆ ತುಂಬಾ ಜನ ಗೊಂದಲ ಆದವನು. ಪರಮಾತ್ಮ ತಂದೆ ಅಂತ ಅಲ್ಲಿ ಹೇಳ್ಕೊಂಡ, ಇಲ್ಲಿ ಪಿತಾಮಹ ಅಂತ ಇಲ್ಲಿ ಕರೀತಾ ಇದ್ದಾರೆ. ಆ ತಂದೆನೋ ತಾತನೋ ಆಗಿದ್ದರೆ ಅಂತ ಪ್ರತ್ಯಯ ಬಂತು, ಅಥವಾ ಮುತ್ತಾತನೋ. ತಮೇವ ಪ್ರಜಾಪತಿ ಸ್ವಂ ಪ್ರಪಿತಾಮಹಸ್ಯ, ಪಿತೃ ಪಿತಾಮಹ ಪ್ರಪಿತಾಮಹ ಯಾವುದು ಸರಿ ಅಂತ ಪ್ರತ್ಯಯ ಬಂತು. ಅದು ಶಾಸ್ತ್ರ ಹೇಳುತ್ತದೆ ಎಲ್ಲವೂ ಸರಿ, ಎಲ್ಲವನ್ನು ಹುಟ್ಟಿಸ್ತಾನಾದ್ರಿಂದ ಪರಮಾತ್ಮ ಎಲ್ಲರಿಗೂ ತಂದೆ. ಆದರೆ ಪಿತಾಮಹ ಅನ್ನೋ ಹೆಸರು ಯಾರಿಗಿದೆ ಲೋಕದೊಳಗೆ? ಬ್ರಹ್ಮದೇವರಿಗಿದೆ. ಪಿತಾಮಹ ಅಂತ ಬ್ರಹ್ಮದೇವರಿಗೆ ಹೆಸರು. ಹಾಗಿದ್ರೆ ಪ್ರಪಿತಾಮಹ ಯಾರು? ನಾರಾಯಣ. ಸಿಂಪಲ್ ಅಂತರದು. ಪ್ರಪಿತ ಮುತ್ತಜ್ಜ ಯಾರಾಗ್ತಾರೆ? ಅಜ್ಜನ ಅಪ್ಪ ಮುತ್ತಜ್ಜನ ಆಗ್ತಾನೆ. ತಾತನ ಅಪ್ಪ ಮುತ್ತಾತನ ಆಗ್ತಾನೆ. ಇವತ್ತು ಮುತ್ತಾತ ಯಾರು? ಪರಮಾತ್ಮ. ತಾತ ಬ್ರಹ್ಮದೇವರು, ಆ ಪ್ರಪಿತಾಮಹ ನಾರಾಯಣ, ಪಿತಾಮಹ ಅವರು. ಪಿತೃಗಳು ರುದ್ರಾದಿ ದೇವತೆಗಳು, ನಾವೆಲ್ಲ ಪ್ರಜೆಗಳು. ಸರಿ ಹೋಯ್ತಾ? ಟೆಕ್ನಿಕಲಿ ಅದು ಒಂದು ಕರೆಕ್ಟ್. ಅಂದ್ರೆ ಒಂದರ್ಥದಲ್ಲಿ ತಂದೆ ತಾನೇ ಸೃಷ್ಟಿ ಮಾಡ್ತಾನೆ. ಆದ್ರಿಂದ ಬ್ರಹ್ಮದೇವರು ಸೃಷ್ಟಿ ಮಾಡಿಸ್ತಾನೆ. ಬ್ರಹ್ಮದೇವರ ಅಪ್ಪ ತಾನಾಗಿದ್ದಾನೆ. ಬ್ರಹ್ಮದೇವರಿಂದ ಸೃಷ್ಟಿಸಲ್ಪಟ್ಟಂತಹ ರುದ್ರಾದಿ ದೇವತೆಗಳಿಂದ ಸೃಷ್ಟಿ ಮುಂದುವರಿತಾ ಇದೆ. ಅವರು ಪಿತೃಗಳು, ಬ್ರಹ್ಮದೇವರು ಪಿತಾಮಹರು, ನಾರಾಯಣ ಪ್ರಪಿತಾಮಹ. ಏನು ಗೊಂದಲನೇ ಇಲ್ಲ. ಇದನ್ನು ಆಚಾರ ಹೇಳುತ್ತಾರೆ, ಬಹಳ ವಿಶೇಷವಾಗಿ ಹೇಳುತ್ತೆ. ನಾವೆಲ್ಲ ದೇವರನ್ನ ಆರಾಧನೆ ಮಾಡಬೇಕಾದ್ರೆ ದೇವರನ್ನ ಆತ ತಂದೆ ಹೌದು, ಇದು ಪ್ರಪಿತಾಮಹ ಅಂತ ಆರಾಧನೆ ಮಾಡಬೇಕು ಅಂತ ಹೇಳಿದ್ದಾರೆ. ಯಾರು ಯಾರನ್ನ ಹೇಗೆ ಆರಾಧನೆ ಮಾಡಬೇಕು ಅಂತ ಆಚಾರ್ಯರು ತಮ್ಮ ಭಾಗವತ ತಾತ್ಪರ್ಯದಲ್ಲಿ ಬರೀತಾರೆ. ತುಂಬಾ ಜನಕ್ಕೆ ಕಲ್ಪನೆ ಗೊತ್ತಿಲ್ಲ, ತುಂಬಾ ಜನಕ್ಕೆ ಆ ವಿಷಯ ಗೊತ್ತಿಲ್ಲ. ಆದ್ರಿಂದ ದೇವರನ್ನ ಒಂದೇ ರೀತಿ ಆರಾಧನೆ ಮಾಡೋದಲ್ಲ, ಅವರು ಯಾರು ಆಗಿದ್ದಾರೆ ಅಂದ್ರೆ ಆ ರೀತಿ ಆರಾಧನೆ ಮಾಡಬೇಕಂತ. ಲಕ್ಷ್ಮೀದೇವಿ ಪರಮಾತ್ಮನನ್ನ ತನ್ನ ಗಂಡ ಅಂತ ಆರಾಧನೆ ಮಾಡ್ತಾಳೆ. ಲಕ್ಷ್ಮೀದೇವಿ ಪರಮಾತ್ಮನ ತನ್ನ ಗಂಡ ಅಂತ ಆರಾಧನೆ ಮಾಡ್ತಾಳೆ. ಉಳಿದವರು ಹಾಗೆ ಆರಾಧನೆ ಮಾಡಬಾರದು ಅಂತ ಆಚಾರ್ಯ ಹೇಳ್ತಾರೆ. ಗಮನಿಸಬೇಕು, ತುಂಬಾ ಜನ ಗೊತ್ತಿಲ್ಲ. ಅದು ಒಂದು, ಎಲ್ಲರೂ ಕೂಡ ಗಂಡನೇ ದೇವರು ಅಂತ ತಿಳ್ಕೊಂಡ್ರೆ ಸಾಕಾಗಿದೆ. ದೇವರೇ ಗಂಡ ಅಲ್ಲ, ಗಂಡನಲ್ಲಿ ದೇವರಿದ್ದಾನೆ ಅಂತ ತಿಳ್ಕೊಂಡ್ರೆ ಭಾರಿ ಪುಣ್ಯ. ಎಂದೂ ದೇವರು ಉಳಿದವರಿಗೆ ಗಂಡನಲ್ಲ, ಲಕ್ಷ್ಮೀಪತಿ ಅಂತ ಅದಕ್ಕೆ ಕರೆದು. ಲಕ್ಷ್ಮೀಪತಿ ಪರಮಾತ್ಮನಾದ್ದರಿಂದ ಲಕ್ಷ್ಮೀಪತಿ ತಿಳ್ಕೋಬೇಕು ಅಷ್ಟೇ ಅಲ್ಲ, ನಮಗೆ ಪತಿ ಅಲ್ಲ ಅಂತಲೂ ತಿಳ್ಕೊಳ್ಬೇಕು. ಒಡೆಯ ಹೌದು ಗಂಡನಲ್ಲ. ಇದು ಬಹಳ ಸೂಕ್ಷ್ಮ ವಿಚಾರ. ಹಾಗಿದ್ರೆ ಏನಂತ ಉಪಾಸನೆ ಮಾಡಬೇಕು ಅಂದ್ರೆ ಆಚಾರ್ಯ ಬರೀತಾರೆ, ಪತಿ ಹರಿಹಿ ಅಸ್ಮಿನ್ ಸ್ಥಿತ ಇತಿ ಸ್ತ್ರೀನಾಂ ಭರ್ತರಿ ಭಾವನ. ಪರಮಾತ್ಮನ ಸನ್ನಿಧಾನ ತಮ್ಮ ಪತಿಯಲ್ಲಿದೆ ಅಂತ ತಿಳ್ಕೊಂಡು ಆರಾಧನೆ ಮಾಡಬೇಕೇ ಹೊರತು ಹರಿಯೇ ತನ್ನ ಪತಿ ಅಂತನೋ ಪತಿಯೇ ನಾರಾಯಣ ಅಂತನೋ ಅನುಸಂಧಾನ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಪಿತೃದೇವೋಭವ ಅಂದ್ರೆ ಏನು? ತಂದೆನೇ ದೇವರಲ್ಲ. ತಂದೆ ದೇವರಾಗಿದ್ದರೆ ತಂದೆ ಲಿಮಿಟೇಷನ್ ಯಾಕೆ ಬರ್ತಿತ್ತು? ತಂದೆಗೆ ತಂದೆಗೆ ಸಾಧ್ಯ ಮಾಡೋ ಪಕ್ಷನೇ ಪ್ರಸಂಗನೇ ಬರ್ತಿರಲಿಲ್ಲ. ತಂದೆ ದೇವರಾಗಿದ್ದಿದ್ರೆ ಪ್ರಸಂಗ ಬದುಕಿರ ಸಾಯ್ತಾನೆ ಇದ್ದಿಲ್ಲ ಅಂತ. ಯಾರು ತಂದೆ ತಾಯಿ ಯಾರು ಅವರೇ ದೇವರಾಗಿದ್ದಿದ್ರೆ ಅವರಿಗೆ ಅಸಾಮರ್ಥ್ಯನೇ ಇರ್ತಿರಲಿಲ್ಲ. ಆದರೆ ಇವತ್ತು ಅವ್ರು ಲಿಮಿಟೆಡ್ ಅಂತ ಗೊತ್ತಿರೋದ್ರಿಂದ ಶಾಸ್ತ್ರ ಹೇಳ್ತದೆ ಅವರು ದೇವರು ಅಂತೇಳಿ, ನಮಗೆ ಗೊತ್ತು ಅವರು ದೇವರಲ್ಲ ಅಂತೇಳಿ. ಮತ್ತೇನರ್ಥ ಅದಕ್ಕೆ? ಅವರೊಳಗೆ ದೇವರ ಸನ್ನಿಧಾನ ಇದೆ ಅಂತ ಅರ್ಥ. ಅವರಲ್ಲಿ ಸನ್ನಿಧಾನ ಇದೆ. ಅದೇ ರೀ ಪ್ರತಿಮೆಗಳಿದ್ದಾಯಿ, ಪ್ರತಿಮೆ ದೇವರಲ್ಲ, ಪ್ರತಿಮೆಯಲ್ಲಿ ಸನ್ನಿಧಾನ ಇದೆ. ಅಂಗಡಿಯಿಂದ ತರ್ತಾನೆ, ಅದಕ್ಕೆ ರೇಟ್ ಇದೆ. ಬೆಳ್ಳಿದ ಕಿಸು ಇದು ಕಿಸು ತಂದು ಬಿಡ್ತಾರೆ, ರೇಟ್ ಇದೆ. ಪ್ರತಿಮೆ ಅಷ್ಟೇ, ಆವಾಹನೆ ಮಾಡ್ತಾರೆ ದೇವರನ್ನು. ಆಗದು ದೇವರು ಪ್ರತಿಮೆ ಅಲ್ಲ, ದೇವರು ಅಂತ ಕರೀತಾರ. ಅಂದ್ರೆ ದೇವರಲ್ಲಿ ಪ್ರತಿಮೆ ಸನ್ನಿಧಾನ ಹೊರತು ಆ ಪ್ರತಿಮೆನೇ ದೇವರಲ್ಲ. ತಂದೆ ಪ್ರತಿಮೆ, ತಾಯಿ ಪ್ರತಿಮೆ, ಅವರೇ ದೇವರಲ್ಲ, ದೇವರ ಸನ್ನಿಧಾನ ಇದೆ. ಅದಕ್ಕೆ ಪತಿ ಪ್ರತಿಮೆಯಾಗ್ತಾನೆ ಹೊರತು ಹರಿಗೆ. ಆದರೆ ಹರಿಯೇ ಪತಿ ಅಲ್ಲ, ಪತಿ ಹರಿಯಲ್ಲ. ತುಂಬಾ ಜನ ಗೊತ್ತಿಲ್ಲ. ಆದ್ದರಿಂದ ಮಧುರ ಭಕ್ತಿ ಅಂತ ಹೇಳಿದ ಎಷ್ಟೋ ಜನ ಹಾಗೆ ಮಾಡಿದವರು. ಹೆಂಗಸರು ಬಿಟ್ಬಿಡಿ, ಕೆಲವು ಗಂಡಸರೇ ತಮ್ಮನ್ನ ಹೆಂಡತಿ ಅಂತ ತಿಳ್ಕೊಂಡು ದೇವರ ಗಂಡ ಅಂತ ಉಪಾಸನೆ ಮಾಡಿದವರಿದ್ದಾರೆ. ಚೈತನ್ಯ ಪಂಥದಲ್ಲಿ ಕೆಲವರು ಸತ ಚೈತನ್ಯರ ಬಗ್ಗೆ ಮಾತಾಡೋದುಂಟು. ದೇವರನ್ನ ಗಂಡ ಅಂತ ತಿಳ್ಕೊಂಡು ತನ್ನ ಹೆಂಡತಿಯನ್ನು ಉಪಾಸನೆ ಮಾಡಿದರು ಅಂತೇಳಿ ಶಾಸ್ತ್ರ ಹೇಳುತ್ತದೆ. ಆಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಕೂಡ ಮಹಾಲಕ್ಷ್ಮಿಗೆ ಮಾತ್ರ ಅಂತ ಹಕ್ಕಿರೋದು. ಮಹಾಲಕ್ಷ್ಮಿ ಮಾತ್ರ ಜಗದಂಬಾ ಅಂತ, ಜಗತ್ಪತಿ ಪರಮಾತ್ಮನಾದರೆ, ಜಗತ್ತಿದ್ರು ಪರಮಾತ್ಮನಾದರೆ ಜಗದಂಬೆ ಮಹಾಲಕ್ಷ್ಮಿ ಮಾತ್ರ, ಇನ್ಯಾರಿಗೂ ಹಕ್ಕಿಲ್ಲ. ಹಾಗಿದ್ರೆ ಜಾಂಬವತಿ ಷಣ್ಮಹಿಷಿಯರಿದ್ದಾರಲ್ಲ ಅವರಂತ ಕೇಳಿದರೆ, ಲಕ್ಷ್ಮೀದೇವಿಯ ಸನ್ನಿಧಾನ ಇರೋದರಿಂದ ಅವರಾಗ ಆರಾಧನೆ ಮಾಡ್ತಾರೆ. ಅದು ಎರಡನೇ ಗುಂಪಾಯಿತು. ಇನ್ನು ಗೋಪಿಕಾಸ್ತ್ರೀಯರೆಗಳು ಅವರಲ್ಲಿ ತಾತ್ಕಾಲಿಕ ಲಕ್ಷ್ಮೀ ಸನ್ನಿಧಾನ ಇದ್ದಿದ್ದಕ್ಕೆ ಹಾಗಾಯಿತು. ಇನ್ನು 14108 ಜನಗಳು ವಿಶೇಷ ತಪಸ್ಸನ್ನು ಮಾಡಿ ವರವನ್ನು ಪಡೆದಿದ್ದರಿಂದ ಅವರಿಗೆ ಸ್ತ್ರೀರೂಪ ಬಂದು ಅಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಬಂದಿದ್ದಕ್ಕೆ ಅವರಿಗೆ ಕೃಷ್ಣ ಪತಿ ಅಂತ ಅನಿಸಿಕೊಂಡ. ಇದನ್ನು ಬಿಟ್ಟರೆ ಉಳಿದವರು ಯಾರು ಗಂಡ ಅಂತ ಉಪಾಸನೆ ಮಾಡಿ, ಅವರೂ ಕೂಡ ಅಷ್ಟೇನೆ. ಲಕ್ಷ್ಮೀ ಸನ್ನಿಧಾನ ಇದ್ದಾಗ ಮಾತ್ರ ಹಾಗೆ ಅನ್ಕೋಬೇಕೆ ಹೊರತು, ಇಂದ ಹೋದ್ರೆ ಅದಕ್ಕೊಳಗೆ ರಿಟೈರ್ ಆದವನು ಅವತ್ತು ಆಫೀಸರ್ ಅಂತ ಕರ್ಕೊಳ್ಳೋ ವಾಸನಿಸೋದು ಒಂದು ಸರ್ವಿಸರ್ ಇದ್ದಾಗ ಆಮೇಲೆ ಕರ್ಕೊಂಡು ಬಿಟ್ರೆ ಮೋಸ ಆಗ್ತದೆ. ಅಷ್ಟು ಮಾಡಕ್ಕೆ ಬರೋದಿಲ್ಲ. ಮೊದಲು ಅಧಿಕಾರ ಬಂದಿಲ್ಲ ಕರ್ಕೋಬಾರದು, ಅಧಿಕಾರ ಹೋಯ್ತು ಕರ್ಕೊಳ್ಬಾರ್ದು, ಅಧಿಕಾರ ಇದ್ದಾಗ ಮಾತ್ರ ಕರ್ಕೋಬೇಕು. ಆ ತರಹ ಲಕ್ಷ್ಮೀ ಸನ್ನಿಧಾನ ಇದ್ದಾಗ ಮಾತ್ರ ಚಿಂತನೆ ಮಾಡೋದು, ಇಲ್ಲದ ಹೋದ್ರೆ ಮಾಡೋ ಹಾಗಿಲ್ಲ. ಯಾವಾಗಲೂ ಚಿಂತನೆ ಮಾಡೋ ಹಕ್ಕು ಮಹಾಲಕ್ಷ್ಮಿಗೆ ಮಾತ್ರ. ತಂದೆ ಅಂತ ಉಪಾಸನೆ ಮಾಡೋ ಹಕ್ಕು ಯಾರಿಗೆ ಅಂತ ಕೇಳಿದ್ರೆ ಬ್ರಹ್ಮದೇವರು ಮೊದಲ ವಾಯುದೇವರು ಮೊದಲ ರುಜುಗಳಿಗೆ ಮಾತ್ರ ಹೊರತು ಬೇರೆ ಬೇರೆ ದೇವರು ತಮ್ಮ ಅಪ್ಪ ಅಂತ ಕರ್ಕೊಳ್ಳೋ ಹಕ್ಕಿಲ್ಲ ಅಂತ ಹೇಳ್ತಾರೆ. ದೇವರನ್ನ ಅಪ್ಪ ಅಂತ ಜನರಲ್ಲ ಕರೆಯಕ್ಕೆ ಬರುತ್ತೆ, ಸ್ಪೆಸಿಫಿಕ್ ಆಗಿ ಕರೆಯಬೇಕಾದ್ರೆ ಮಾತ್ರ ದೇವರನ್ನ ಬ್ರಹ್ಮವಾಯುಗಳು ಮಾತ್ರ ಉಪಾಸನೆ ಮಾಡಬೇಕು. ಮಾವ ಅಂತ ಯಾರು ಉಪಾಸನೆ ಮಾಡಬೇಕು ಅಂದ್ರೆ ಸರಸ್ವತಿ ಭಾರತೀಯರಿದ್ದಾರಲ್ಲ ಅವರು ದೇವರ ತಮ್ಮ ಮಾವ ಅಂತ ಉಪಾಸನೆ ಮಾಡಕ್ಕೆ ಬರುತ್ತೆ. ಅದು ಸೂಕ್ಷ್ಮ ವಿಚಾರ. ಹಾಗಿದ್ರೆ ತಾತ ಅಂತ ಉಪಾಸನೆ ಮಾಡೋ ಹಕ್ಕಿ ಯಾರಿಗೆ ಅಂತ ಕೇಳಿದರೆ ರುದ್ರಾದಿ ದೇವತೆಗಳು ಪರಮಾತ್ಮನನ್ನ ತಾತ ಅಂತ ಉಪಾಸನೆ ಮಾಡುತ್ತಾರೆ. ಉಳಿದ ಜನಗಳೆಲ್ಲ ಮುತ್ತಾತ ಅಂತ ಉಪಾಸನೆ ಮಾಡಬೇಕು. ಉಪಾಸನೆಯ ಕ್ರಮ ಇದು. ದೇವರೇ ಇಲ್ಲ ಅಂತ ಹೇಳೋರಿಗೆ ಯಾವುದು ಅಪ್ಲೈ ಆಗೋದಿಲ್ಲ. ದೇವರಿದ್ದಾನೆ ಅಂತ ಒಪ್ಕೊಂಡ್ರೆ ಇವೆಲ್ಲ ಕೂಡ ಇದ್ದಾನೆ ಅಂದ್ರೆ ಏನಾಗ್ತಾನೆ ಅಂತ ಮುಂದಿನ ಪ್ರಶ್ನೆ. ಇಲ್ಲ ಅಂತ ತಿಳ್ಕೊಂಡವರಿಗೆ ಇಲ್ಲ ಅಂತ ತಿಳ್ಕೊಂಡು ಪಾಪನೇ ಸಾಕಷ್ಟಿರೋದ್ರಿಂದ ಇದ್ಯಾವುದು ಉಪಾಸನೆ ಪ್ರಶ್ನೆ ಬರೋದಿಲ್ಲ. ಆ ಟೆಕ್ನಿಕಲ್ ಟರ್ಮ್ಸ್ ಗೊತ್ತಿದ್ರೆ ಇಲ್ಲಿ ಆಚಾರ ಬರೋದಿಲ್ಲ. ಅದನ್ನೆಲ್ಲ ಕೂಡ ಭಾಗವತ ತಾತ್ಪರ್ಯದಲ್ಲಿ ಬರೀತಾರೆ. ಅದೇ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ತಮ್ಮ ಪಿತಾಮಹನು ಪಿತೃ ಪಿತಾಮಹ ಪ್ರಪಿತಾಮಹ ಅಂತ ಯಾಕೆ ಕರೀತಾರೆ ಅಂದ್ರೆ ಈ ಕಾರಣದಿಂದ ಕರೀತಾ ಇದ್ದಾರೆ. ನೀನು ತ್ವಮಾದಿ ದೇವ ಪುರುಷ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂಚ ಪರಂಚ ಧಾಮ. ವೇತ್ತಾಸಿ ಎಲ್ಲವನ್ನೂ ಬಲ್ಲವನು ನೀನೇನೆ. ವೇತ್ತಾಸಿ ವೇದ್ಯಂಚ ನಿನ್ನಂತೆ ತಿಳ್ಕೊಳ್ಪಡ್ತಕ್ಕಂಥ ವಸ್ತು ಜಗತ್ತಲ್ಲಿ ಮತ್ತೊಂದಿಲ್ಲ. ವೇದ್ಯಂ ಅಂದ್ರೇನು? ವರ್ತ್ ಟು ಬಿ ನೋನ್ ಅಂತ. ಯಾವುದನ್ನು ತಿಳ್ಕೊಳ್ಳೇಬೇಕೋ ಅದು ವೇದ್ಯ ಅಂತ ಕರೀತಾರೆ. ಜಗತ್ತಿನಲ್ಲಿ ಯಾವುದು ವೇದ್ಯ? ತಿಳ್ಕೊಳ್ಳೇಬೇಕಾದ ವಸ್ತು ಯಾವುದು ಅಂದ್ರೆ ದೇವರು ಅಂತ ಕರೀತಾರೆ. ತಿಳ್ಕೊಳ್ಳೇಬೇಕಾದ ವಸ್ತು ದೇವರು. ಇವತ್ತು ನಮ್ಮ ಪ್ರಕಾರ ಮೋಸ್ಟ್ ಅನ್ಕನ್ಸರ್ನ್ಡ್ ತಿಂಗ್ ಅಂತ ತಿಳ್ಕೊಂಡಿರ್ತೇವೆ. ತಪ್ಪು. ಆಫೀಸಲ್ಲಿ ಎಲ್ಲರ ಕಣ್ಣು ಯಾರ ಮೇಲೆ ಇರುತ್ತೆ? ಬಾಸ್ ಮೇಲೆ ಇರುತ್ತೆ. ಸದಾ ಆ ಬಾಸ್ ಬಂದನೋ ಇಲ್ಲೋ, ಅವನು ಬಂದನೋ ಇಲ್ಲೋ, ಆಫೀಸ್ ಲೇಟಾಗಿ ಬಂದ್ಬಿಡ್ತಾರೆ, ಬಾಸ್ ಬಂದಿದ್ದಾರೆ ಅಂತ ಕೇಳ್ತಾರೆ. ಹೂ ಅಂತ ಹೇಳ್ಬಿಟ್ರೆ ಆಗ ನಡಕ ಜಾಸ್ತಿ ಆಗಿಬಿಡುತ್ತೆ. ಇಲ್ಲ ಆದ್ರೆ ರಿಲೀಫ್ ಇಲ್ಲ, ಬಂದಿದ್ದಾನೆ ಅಂದ್ರೆ ರಿಲೀಫ್. ಆ ಕಡೆ ಕಂಡವನಿಗೆ ಉಳಿದವ್ರು ಯಾರೋ ಬಂದ ಯೋಚನೆ ಇಲ್ಲ ಅವನಿಗೆ, ಬಾಸ್ ಬಂದೋ ಇಲ್ಲ ಅಷ್ಟೇ. ಅದು ಮುಖ್ಯವಾದ ವಸ್ತು. ಅದೊಂದು ಬಿಟ್ಟು ಯಾರನ್ನು ತಿಳ್ಕೊಂಡ್ರೂ ಪ್ರಯೋಜನ ಇಲ್ಲ. ಇವತ್ತು ಆಫೀಸ್ನಲ್ಲಿ ಬಾಸ್ ಕಾನ್ಸೆಪ್ಟ್ ಹೇಗೋ, ಜಗತ್ತಿಗೆ ಜಗನ್ನಾಥನಾದ ಭಗವಂತನ ಕಾನ್ಸೆಪ್ಟ್. ಅದಕ್ಕೆ ವೇದ್ಯಂ ಅಂತ ಕರೀತಾರೆ. ಜಗತ್ತಲ್ಲಿ ಯಾವುದನ್ನು ತಿಳ್ಕೊಳ್ಳದೆ ಹೋದ್ರೆ ನಷ್ಟ ಇಲ್ಲ. ದೇವರು ತಿಳ್ಕೊಳ್ಳದೆ ಹೋದ್ರೆ ಏನೂ ತಿಳ್ಕೊಂಡಿಲ್ಲ ಅಂತ ಅರ್ಥ. ಅದಕ್ಕೆ ಬ್ರಹ್ಮಸೂತ್ರದ ಮೊದಲ ಮಾತಾಡೆ ಅಥಾತೋ ಬ್ರಹ್ಮ ಜಿಜ್ಞಾಸ, ದೇವರನ್ನ ತಿಳ್ಕೊಳ್ಳಬೇಕು ಅಂತ ಪ್ರಾರಂಭ ಆಗ್ತದೆ. ಬ್ರಹ್ಮಸೂತ್ರಗಳ ಮಹಾತಾತ್ಪರ್ಯ ಅದೇನೆ, ದೇವರಿದ್ದಾನೆ ಅವನು ತಿಳ್ಕೊಳ್ಳಲೇಬೇಕು, ಇದ್ದಾನೆ ಒಂದು ತಿಳ್ಕೊಳ್ಳೇಬೇಕು. ಈ ದೃಷ್ಟಿಯಿಂದ ಜಗತ್ತಿನಲ್ಲಿ ವೇತ್ತಾಸಿ ವೇದ್ಯಂತ್ಯ ಪರಂಚ ಭಾವ, ಎಲ್ಲವನ್ನು ಬಲ್ಲವನು ಉಳಿದವರಲ್ಲೂ ಎಲ್ಲರಿಗೂ ಕೂಡ ಅವಶ್ಯ ತಿಳ್ಕೊಳ್ಳಲೇಬೇಕಾದ ವಸ್ತು ಅಂದರೆ ಪರಮಾತ್ಮ. ಪರಂಚ ಧಾಮ, ಧಾಮ ಶಬ್ದಕ್ಕೆ ಅನೇಕ ಅರ್ಥಗಳು. ಅತ್ಯಂತ ಶ್ರೇಷ್ಠವಾದ ಮನೆ ಹೊಂದಿರೋನು ಯಾರು ಅಂದರೆ ಪರಮಾತ್ಮ ಒಬ್ಬನೇ. ನಮ್ಮನೆ ಹಾಗಿದೆ ಕೆಲವರು ಇರ್ತಾರೆ, ಅವ್ರ ಮನೆ ಹಾಗೆ, ಇವ್ರ ಮನೆ ಕೆಲವರು, ನಮ್ಮನೆ ಹಾಗೆ. ನಿಮ್ಗೆ ನೋಡಿದ್ರೆ ನಮ್ಮನೆ ಹೇಗಿದೆಯಾ, ಎಷ್ಟು ಚೆನ್ನಾಗಿದೆ ನೋಡಿದ್ರೆ, ಎಷ್ಟು ಸೆಂಟ್ ನಿಮ್ಮದು 60-40 ಎಲ್ಲ ಹೇಳ್ಕೊಂಡು ಹಾಡ್ತಿರ್ತಾರೆ. ಪಾಪ ಪರಮಾತ್ಮರದು 30-40 ಅಲ್ಲೇ ಅಲ್ಲ, ವಿಶ್ವ ಈಶಾವಾಸ್ಯ ವಿಧಂ ಸರ್ವಂ ಅಂತ ಧಾಮ ಯಾರಿಗಿದೆ ಯೋಚನೆ ಮಾಡಿ. ಪರಮಾತ್ಮನ ವೈಭವ ನಮಗೆ ತಕ್ಷಣ ನಮಗೆ ನಾಚಿಕಾಯಿ ಬಿಡುತ್ತ. ಇವೆಲ್ಲ ನೋಡ್ಕೊಂಡ್ಬಿಟ್ರೆ 30-40, 60 ನೋಡಿದ ತಕ್ಷಣ ದೇವ್ರ ಕತೆ ಕೇಳಿದ ತಕ್ಷಣ ತಪ್ಪಾಗಿ ಬಿಡ್ತಾನೆ ಮನುಷ್ಯ, ಅಹಂಕಾರದ ಹೆಸರು ಕೂಡ ಬರೋದಿಲ್ಲ. ಪರಂಚ ಧಾಮ, ಮತ್ತೆ ಎಂಥ ಮನೆ ಅದು ಒಂದು. ನಮ್ಮನೆಗೊಂದು ನಾಶ ಇದೆ, ಹುಟ್ಟಿದೆ ಸಾವಿದೆ, ಕಟ್ತಾನೆ ಬಿಡ್ತಾನೆ, ಕಟ್ಟಿಸ್ತಾನೆ ಬಿಡ್ತಾನೆ, ತನವೇ ಬಿಡ್ಬೋದು ಅನ್ನಿಸ್ತಾರೆ. ಅಷ್ಟು ಭಯಾನಕವಾದ ಆಪತ್ತು ಉಂಟು. ಆದರೆ ಗಂಗಾರಾಮ್ ಬಿಲ್ಡಿಂಗ್ ಕತೆ ಕೇಳಿದವರಿಗೆ ಎಷ್ಟು ಜನಕ್ಕೆ ತೊಂದರೆ ಆಯ್ತು ಅದರಿಂದ. ಆದರೆ ಪರಮಾತ್ಮನ ಮನೆ ಪರಮಾತ್ಮ ಬಿಡ್ತಾನೆ. ಅರ್ಜುನ, ಆ ಬ್ರಹ್ಮ ಭುವನ ಲೋಕಾಹ ಪುನರಾವರ್ತಿನೋ ಅರ್ಜುನ, ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಪರಂಧಾಮ ಅಂತ ಅದಕ್ಕೆ ಹೇಳಿ. ಸುಪ್ರೀಮ್ ಅಬೋರ್ಡ್ ಅಂದ್ರೆ ಪರಮಾತ್ಮ, ಇನ್ಯಾರ್ದು ಸುಪ್ರೀಮ್ ಅಲ್ಲ. ಸುಪ್ರೀಮ್ ಅಂದ್ರೆ ಸುಪ್ರೀಮೇ, ಮತ್ತೆ ಓಲ್ಡ್ ಆಗೋದಿಲ್ಲ, ರಿಪೇರಿ ಬೇಕಿಲ್ಲ, ಪೇಂಟ್ ಬೇಕಾಗಿಲ್ಲ, ಏನೇನೂ ಬೇಕಿಲ್ಲ. ಅದು ಹಳೇದಾಯ್ತು, ಡಿವ್ಯಾಲ್ಯೂಯೇಷನ್ ಇಲ್ಲ, ಡಿಪ್ರಿಸಿಯೇಷನ್ ಇಲ್ಲ, ಏನೇನೇನೂ ಇಲ್ಲ. ವಿಚಿತ್ರವಾದಂತಹ ಲೋಕ ಪರಮಾತ್ಮನ ಲೋಕ, ಅದಕ್ಕೆ ಪರಂಧಾಮ ಅಂತ ಪರಮಾತ್ಮ ಕೇಳ್ತೀವಿ. ಕೇಳಿರ್ತೇವಲ್ಲ ನಾವು ಕೃಷ್ಣ ಪರಂಧಾಮಕ್ಕೆ ಹೊರಟು ಬಿಟ್ಟ, ಅದನ್ನ ಪ್ರಕಾರ ಕೃಷ್ಣ ಸತ್ತೋಗ್ಬಿಟ್ಟ ಅಂದ್ರೆ ನಮ್ಮ ಅರ್ಥ. ಪರಂಧಾಮಕ್ಕೆ ಹೋದ್ರೆ ಸತ್ತೋಗ್ಬಿಟ್ಟ ಅಂತೇಳಿ ಅಲ್ಲ, ಪರಂಧಾಮಕ್ಕೆ ಹೋದ. ಭೂಲೋಕಕ್ಕೆ ನಮ್ಮ ಉದ್ಧಾರಕ್ಕೋಸ್ಕರ ಬಂದಿದ್ದ, ತನ್ನ ಉದ್ಧಾರವನ್ನು ಮಾಡಿದ, ಪರಂಧಾಮಕ್ಕೆ ಹೊರಟ, ತನ್ನ ಶ್ರೇಷ್ಠವಾದಂತಹ ನೆಲೆಯನ್ನು ತಲುಪಿದ. ಎಲ್ಲ ಕಡೆ ಇದ್ದಾನೆ, ವಿಶೇಷ ರೂಪದಲ್ಲಿ ಅಲ್ಲಿದ್ದಾನೆ ಪರಮಾತ್ಮ. ಇವತ್ತು ಪರಂಧಾಮಕ್ಕೆ ಹೋದ, ವೈಕುಂಠ ಯಾತ್ರೆ ಮಾಡಿದ, ಕೈಲಾಸ ಯಾತ್ರೆ ಮಾಡಿದ, ಸ್ವರ್ಗಕ್ಕೆ ಹೋದ, ಏನು ಅರ್ಥ ಅಲ್ಲ. ಸತ್ತೋದ ಅನ್ನೋದಕ್ಕೆ ಬೇರೆ ಅರ್ಥ ಇಲ್ಲ. ಅದಕ್ಕೆ ನಾವು ಗೌರವಾಗ ಬರ್ತೇವೆ. ಸತ್ತೋದ ಅಂಬುದು ಸಿಂಪಲ್ ಅದು, ಆಕ್ಚುಲಿ ಅದು ಹೇಳಕ್ಕೆ ಜನಕ್ಕೆ ಮನಸ್ಸು ಬರೋದಿಲ್ಲ. ಪಾಪ ಏನೇನೋ ಹೇಳುತ್ತಾರೆ. ಆಕ್ಚುಲಿ ಪರಮಾತ್ಮ ಏನು, ಪರಂಧಾಮಕ್ಕೆ ಹೋಗೋ ಪರಮ, ಇನ್ಯಾರಿಗೂ ಪರಂಧಾಮಕ್ಕೆ ಹೋದ ಅಂತ ಹೇಳಕ್ ಬರೋದಿಲ್ಲ. ಪರಮಾತ್ಮನಿಗೆ ಮಾತ್ರ ಅಪ್ಲೈ ಆಗ್ತಕ್ಕಂಥ ಪದ. ಎಷ್ಟೋ ಪದ ಅರ್ಥ ಇಲ್ಲದೆ ಉಪಯೋಗಿಸ್ತೇವಾದ್ರಿಂದ ನಮಗೆ ಅದು ಎಲ್ಲ ಒಳ್ಳೊಳ್ಳೆ ಪದ ಕೆಟ್ಟ ಪದ ಕಂಡ ಕಾಣಿಸ್ತದೆ. ಕೃಷ್ಣಂದು ಪರಂಧಾಮ. ಅದಕ್ಕೋಸ್ಕರ ಅರ್ಜುನ ಹೇಳ್ತಾ ಇದ್ದಾನೆ, ಎಂಥವ ವೇತ್ತಾತಿ ವೇದ್ಯಂಚ ಪರಂಚ ಧಾಮ. ಅದಕ್ಕೆ ಇದೊಂದು ಅರ್ಥ, ಪರಂ ಮತ್ತು ಧಾಮಚ. ಹರಿರೇವ ಪರಹ ಹರಿರೇವ ಗುರು, ನೀನು ಪರಂ ಆಗಿದ್ದಿ ಅಂತ ಹೇಳ್ತಾರೆ. ಪರ ಅಂದ್ರೆ ಏನು, ಸಂಪೂರ್ಣ ಗುಣ ಅಂತಾರೆ. ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರೋದ್ರಿಂದ ಹರಿರೇವ ಪರಹ ಹರಿರೇವ ಗುರು. ಹರಿರೇವ ಪರಹ, ಹರಿ ಒಬ್ಬರೇ ಪರಮ, ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ. ಉಳುವಿರಾರು ಅಷ್ಟು ಗುಣಗಳನ್ನು ಹೊಂದಿಲ್ಲ ಅಂತ ಹೇಳ್ತಾರೆ. ಅಷ್ಟು ಗುಣಗಳನ್ನು ಹೊಂದಿಲ್ಲ, ನಮಗೆ ಕಂಡಾಗ ದೋಷ ಇರುತ್ತೆ. ಗುಣಗಳು ಹೊಂದಿಲ್ಲ ಅಂತ ಹೇಳೋ ಕಾರಣ ಇಲ್ಲ. ಪರಮಾತ್ಮನ ಎರಡಿದೆ, ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಪಾರ್ಟ್ ಎ. ಇದು ಇನ್ನೊಂದು ಸೈಡು, ಸಕಲ ದೋಷ ದೂರ, ಒಂದು ದೋಷಗಳಿಲ್ಲ. ಇದು ನಿಜವಾದ ದೇವರ ಚಿತ್ರ ಅಂತ. ಅನಂತಾನಂತ ಕಲ್ಯಾಣ ಗುಣಪರಿಪೂರ್ಣನಾಗಿ ಒಂದೊಂದು ದೋಷ ಇಲ್ಲದೆ ಇರತಕ್ಕಂಥ ಮಹಾನುಭಾವ ಭಗವಂತನಾದ್ದರಿಂದ ಪರಂಧಾಮ ಪರಹ ಅಂತ ಕರೆದಿದ್ದ. ಅದಕ್ಕೆ ಧಾಮ, ಧಾಮ ಅಂದ್ರೆ ತೇಜಸ್ಸು ಅಂತ ಇನ್ನೊಂದ ತೇಜಸ್ಸು. ಪರಮಾತ್ಮನ ತೇಜಸ್ಸಿನ ಮುಂದೆ ಯಾರ ತೇಜಸ್ಸೂ ಇಲ್ಲ. ಅದಕ್ಕೆ ಪರಮ ತೇಜಸ್ವಿ ಅಂತ ಪರಮಾತ್ಮನಿಗೆ ಹಿಂದೆ ಬಂತಲ್ಲ, ಸತೇಜಸ ವಿಶ್ವವಿದಂ ತಪಂತಂ. ಇಡೀ ವಿಶ್ವವನ್ನ ಪರಮಾತ್ಮ ಬೆಳಗ್ತಾ ಇದ್ದಾನೆ. ಏನ್ರಿ, ಸೂರ್ಯ ಎಷ್ಟು ಬೆಳಗ್ತಾನೆ, ಚಂದ್ರ ಎಷ್ಟು ಬೆಳಗ್ತಾನೆ, ಅಗ್ನಿ ಹಾಗೆ ಹೊಳಿತಾ ಇದ್ದಾನೆ ಅಂತ ಕೇಳಿದರೆ ತಪ್ಪು ತಿಳ್ಕೊಂಡಿದ್ದೀರಿ. ಯದಾದಿತ್ಯ ಗತಂ ತೇಜ ಜಗದ್ಭಾಸ ಯದೇಖಿಲಂ ಯಚ್ಚಂದ್ರಮತಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಅದರೊಳಗಿದ್ದು ಬೆಳಕು ಕೊಡೋದು ಯಾರು, ಪರಮಾತ್ಮನೇ. ಆದ್ದರಿಂದ ಪರಮಾತ್ಮನ ತೇಜಸ್ಸು ಯಾರಿಗೂ ಇಲ್ಲ. ಪರಂಚ ಧಾಮ ವೇತ್ತಾಸಿ ವೇದ್ಯಂಚ ಪರಂಚ ಧಾಮ ತ್ವಯಾ ತತಂ ವಿಶ್ವಮನಂತ ರೂಪ. ಅನಂತ ರೂಪ, ವಿಶ್ವರೂಪ, ವಿಶ್ವಂ ತ್ವಯಾ ತತಂ. ಇಡೀ ವಿಶ್ವದಿನಿಂದ ವ್ಯಾಪಿಸಲ್ಪಟ್ಟಿದೆ ನೋಡಿ. ಈಶಾವಾಸ್ಯ ಉಪನಿಷತ್ ಅದನ್ನೇ ಹೇಳಿತು, ಅರ್ಜುನ ಅದನ್ನೇ ಕಾಣ್ತಾ ಇದ್ದ. ಈಶಾವಾಸ್ಯ ವಿಧಂ ಸರ್ವಂ ಅಂದ್ರೆ ಒಂದೇ, ತ್ವಯಾ ತತಂ ವಿಶ್ವಮನಂತ ರೂಪ. ಇಡೀ ವಿಶ್ವದಿನಿಂದ ವ್ಯಾಪಿಸಲ್ಪಟ್ಟಿದೆ. ಸೊ ಈಶಾವಾಸ್ಯದ ಈಶ ಯಾರು ಅಂದರೆ ಕೃಷ್ಣನೇ ಆ ಈಶ, ಕೃಷ್ಣನೇ ಆ ಈಶ, ಈಶನೇ ಆ ಕೃಷ್ಣ. ಆದ್ರಿಂದ ಈಶನೇ ಕೃಷ್ಣ, ಭಗವಂತ ಕೃಷ್ಣ. ಅದಕ್ಕೆ ಭಗವದ್ಗೀತಾ ಅಂತ ಹೆಸರಾಯಿತು. ಕೃಷ್ಣಗೀತ ಅಂತ ಹೆಸರಾಗಲಿಲ್ಲ, ಭಗವದ್ಗೀತ ಅಂತಾಗಲೇ ಕದೇ ಕಾರಣ. ಎತ್ತಾತಿ ವೇದ್ಯಂಚ ಪರಂಚ ಧಾಮ ತ್ವಯಾ ತತಂ ವಿಶ್ವಮನಂತ ರೂಪ ವಾಯುರ್ಯಮೋಗ್ನಿ ವರುಣಸ್ಯ ಶಂಕಃ ಪ್ರಜಾಪತಿಸ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೆ ಸು ಸಹಸ್ರ ಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ವಾಯು ಯಮಃ ಅಗ್ನಿ ವರುಣ ಶಶಂಕಃ ಪ್ರಜಾಪತಿಸ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೆ ಸು ಸಹಸ್ರ ಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ವಾಯು ವಾಯು ನೀನು, ಯಮಃ ಯಮ ನೀನು, ವರುಣ ವರುಣ ನೀನು, ಅಗ್ನಿ ಅಗ್ನಿ ನೀನು, ಯಮ ಯಮ ನೀನು. ಇದೆಲ್ಲ ಸುಮ್ಮನೆ ಹಿಡಿದಕ್ ಕಾಣುತ್ತೆ, ವಿಭೂತಿ ಯೋಗ ನೋಡಿ ಅವಾಗ ಗೊತ್ತಾಗುತ್ತೆ. ವಾಯು ನೀನು, ಪರಮಾತ್ಮ ಹೇಳಿದ್ದಾನೆ ನಾನು ವಾಯು ಹೌದು, ಬರೀತಿರು ಮರುತಾಮಸ್ತಿ ಅಂತ ಹೇಳಿದ್ದಾನೆ. ಯಮಃ ಯಮಃ ಸಂಯಮತಾಮಹಂ ಅಂತ ಹೇಳಿದ್ದಾನೆ. ಅಗ್ನಿ ತೇಜಸ್ಸುಗಳಲ್ಲಿ ವಿಭಾವಸುಹು ಚಂದ್ರ ಅಗ್ನಿ ನಾನಾಗಿದ್ದೇನೆ ಅಂತ ಹೇಳಿದ್ದಾರೆ. ಶಶಾಂಕ ನಕ್ಷತ್ರಾಣಾಮಹಂ ಶಶಿ ಹೇಳಿದ್ದಾರೆ. ವರುಣ ವರುಣೋ ಯಾದಸಾಮಹಂ ಹೇಳಿದ್ದಾರೆ. ಕೃಷ್ಣ ಏನೇನು ಹೇಳಿದ್ದ ಅದನ್ನೆಲ್ಲ ರಿಯಲೈಸ್ ಮಾಡ್ಕೊತಾ ಇದ್ದಾನೆ. ಹೌದು ಕೃಷ್ಣಾಜಿ ಹೇಳಿದ್ದ ಹೌದು. ವಾಯುರ್ ಯಮೋ ಅಗ್ನಿ ವರುಣ ಶಶಾಂಕ ಪ್ರಜಾಪತಿಸ್ವಂ ಪ್ರಪಿತಾಮಹಶ್ಚ ಅಂತ ಹೇಳಿದ ಮುಂದುವರಿಸ್ತಾ ಇದ್ದಾನೆ. ಪ್ರಜಾಪತಿಯಾಗಿದ್ದಿ, ಪ್ರಪಿತಾಮಹನಾಗಿದ್ದಿ, ಮುಂದುವರಿಸಿ ಪರಮ ತಮಾದಿದೇವ ಪುರುಷ ಪುರಾಣ ವಿತ್ತಾಸಿ ವೇದ್ಯಂಚ ಪರಂಚ ಧಾಮ ತ್ವಯಾ ತತಂ ವಿಶ್ವಮನಂತ ರೂಪ ಹೀಗೆಲ್ಲ ವರ್ಣನೆ ಮಾಡ್ತಾ ಇಷ್ಟೆಲ್ಲ ರೂಪ ನಿನಗಿದೆ. ವಾಯು ಯಮ ವರುಣ ಅಗ್ನಿ ಶಶಾಂಕ ಇಷ್ಟೇ ಅಲ್ಲ, ಮತ್ತೆ ಹಿಂದೆ ಏನೇನು ಹೇಳಿದ್ದೀಯಲ್ಲ ಎಲ್ಲದರ ಒಳಗೆ ನೀನಿದ್ದಿ. ಇಲ್ಲಿ ಅನೇಕ ಅರ್ಥಗಳ ಮಾತುಗಳಿವೆಲ್ಲ ಕೂಡ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತಾರೆ. ವಾಯುವೇ ದೇವರು ಅಲ್ಲ, ವರುಣನೇ ದೇವರು ಅಲ್ಲ. ವಾಯು ನೋಡಿದ್ರೆ ಏನನ್ಸುತ್ತೆ, ನೀನೇ ವಾಯು, ನೀನೇ ಅಗ್ನಿ, ನೀನೇ ವರುಣ ಅಂತ ಹೇಳಿದ ಕಾರಣ ಈ ಮಾತಿಗೆ ಅರ್ಥ ಹಾಗಲ್ಲ. ವಾಯು ಅಗ್ನಿ ಯಮ ವರುಣ ಮೊದಲಾದ ವಸ್ತುಗಳು ಏನೇನಿವೆ ಎಲ್ಲದರೊಳಗೆ ಪರಮಾತ್ಮ ಇದ್ದಾನೆ, ಅದಕ್ಕೆ ಅವನಿಗೆ ಹೆಸರಿದೆ. ಎಲ್ಲದರೊಳಗೆ ಅಂತರ್ಯಾಮಿಯಾಗಿದ್ದಾನೆ ಅಂತ. ಪರಮಾತ್ಮನೇ ವಾಯು ಅಲ್ಲ, ವಾಯುವಿನ ಒಳಗೆ ಪರಮಾತ್ಮ ಇದ್ದಾನೆ. ಅಗ್ನಿಯೇ ವಾಯು ಅಲ್ಲ, ಅಗ್ನಿಯೇ ನಾರಾಯಣನಲ್ಲ, ಅಗ್ನಿಯೊಳಗೆ ನಾರಾಯಣ ಇದ್ದಾನೆ. ಸೂರ್ಯ ನಾರಾಯಣ ಅಲ್ಲ, ಸೂರ್ಯನೊಳಗೆ ನಾರಾಯಣ ಇದ್ದಾನೆ. ಇದು ವಿಶೇಷ ಅಂತ ಹೇಳಿ ಇಲ್ಲದವರು ಎಲ್ಲವೂ ನಾರಾಯಣ ಅಂತ ಹೇಳಿದರೆ ಅದು ಸಾಧ್ಯವೇ ಇಲ್ಲ. ಎಲ್ಲದರೊಳಗೆ ದೇವರಿದ್ದಾರೆ. ಎಲ್ಲವೂ ನಾರಾಯಣನಾಗಿದ್ದಿದ್ದರೆ ಅವರೊಳಗೆ ನಾನಿದ್ದೇನೆ ಅಂತ ಯಾಕೆ ಹೇಳ್ತಿದ್ದ ಹಿಂದೆ? ಅದರೊಳಗೆ ನಾನಿದ್ದೇನೆ ಅಂತ ಹೇಳಿದ್ದರಿಂದ ಅವನು ನಾರಾಯಣನಲ್ಲ, ಮತ್ತೆ ಅವನೇ ಜಾತ ಕರ್ಕೊಂಡಿದ್ದಾನೆ. ಅದಕ್ಕೆ ಹೇಳ್ತಾರೆ ಒಳಗಿದ್ದೇನೆ ಅಂತ ಅರ್ಥದಲ್ಲಿ ಕರೀತಾರೆ. ಅವರೇ ನಾನು ಅಂದ್ರೆ ಅವರೊಳಗೆ ನಾನಿದ್ದೇನೆ ಅಂತ ಅರ್ಥ. ನಾವು ಉಪಯೋಗಿಸ್ತೇವೆ ದೃಷ್ಟಾಂತ ಕೊಟ್ಟಿದೆ. ಲೋಟ ನೋಡ್ತಾನೆ ಹಾಲು ಅಂತಾನೆ, ಲೋಟ ತೋರಿಸ್ತಾನೆ ಕಾಫಿ ಅಂತಾನೆ, ಲೋಟ ತೋರಿಸ್ತಾನೆ ಸಾರು ಅಂತಾನೆ. ಲೋಟ ಅಷ್ಟೇ ಇರುವಂತೆ ಯಾಕೆ ಕರೀತಾನೆ? ಒಳಗೇನಿರುತ್ತಾ ಹೆಸರು ಬರೋದು. ಒಳಗೆ ಹಾಲಿದ್ರೆ ಡಬ್ಬ ಬರೆದ್ರೆ ಊದು ಡಬ್ಬಗಳು ಒಂದೇ ಡಬ್ಬಗಳೇನೆ, ಆ ಈ ಜೀರಿಗೆ ಮೆಣಸು ಅವೆಲ್ಲ ಇವಾಗ ಡಬ್ಬಗಳೇ ಇಲ್ಲ, ಎಲ್ಲ ಕ್ಯಾರಿಯರ್ ಅಷ್ಟೇ ಹೊರತು ಯಾವ್ದು ಇಲ್ಲೇ ಕಾಲದೇ ಹೊರಟೋಯ್ತದ. ಇದ್ರೆ ಅದೇ ಸೈಜ್ ಡಬ್ಬಗಳು ಹೆಸರಾಗಿ ಬೇರೆ ಬರೀತಾರೆ. ಡಬ್ಬಗಳವೇ, ಒಳಗಿರೋ ವಸ್ತು ಬೇರೆ, ಒಳಗಿರೋ ಪದಾರ್ಥ ಬೇರೆ. ನಾನೇ ವಾಯು ನಾನೇ ಆತಕ್ಕೆ ಅಂತ ಕೇಳಿದ್ರೆ ಎಲ್ಲದರೊಳಗೆ ನಾನು ಇದ್ದೇನಲ್ಲ, ಅದಕ್ಕೆ ವಾಯುವಿನೊಳಗೆ ನಾನಿದ್ದೇನೆ, ಅದಕ್ಕೆ ವಾಯು ವಾಯು ಅಂತ ಹೆಸರು ಬಂದಿದೆ ಅಷ್ಟೇ. ವಾಯು ರೂಪದಿಂದ ಪರಮಾತ್ಮ ವಾಯುದೇವರು ಒಳಗಿದ್ದಕ್ಕೆ ವಾಯು ಅಂತ ಕರೀತಾರೆ. ಚಂದ್ರ ರೂಪದಿಂದ ಚಂದ್ರನೊಳಗಿರೋದಕ್ಕೆ ಚಂದ್ರ ಅಂತ, ಚಂದ್ರ ಬೇರೆ, ಚಂದ್ರನೊಳಗಿರೋದಕ್ಕೆ ಆ ಹೆಸರು ಬಂತಷ್ಟೇ. ಈ ದೃಷ್ಟಿಯಿಂದ ಪರಮಾತ್ಮನ ಹೆಸರುಗಳೆಲ್ಲ ಅನೇಕ ರೀತಿಯಲ್ಲೂ. ಅದಕ್ಕೆ ಇನ್ನೊಂದು ಅರ್ಥ ಅಂದ್ರೆ ವಾಯು ಶಬ್ದ ವಾಚನಾದವನು ನಾನು, ವಾಯು ನಾನಲ್ಲ. ವಾಯು ಎಂಬ ಹೆಸರು ನನ್ನನ್ನು ಹೇಳ್ತಾ ಇದೆ. ವರುಣ ಅಂದ್ರೆ ನನ್ನನ್ನು ಹೇಳ್ತಾ ಇದೆ. ಅಗ್ನಿ ಅಂದ್ರೆ ನನ್ನನ್ನು ಹೇಳ್ತಾ ಇದೆ. ಅಂದ್ರೆ ನನ್ನ ಹೆಸರುಗಳನ್ನು ದೇವತೆಗಳು ನಾನು ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಇದು ತೀರ ಹೊಸ ವಿಚಾರ. ಎಲ್ಲ ಹೆಸರು ದೇವರ ಹೆಸರೇನೆ. ಬೇರೆ ಹಿಡಿದಕ್ಕಾರ ಹೇಳ್ತಾರೆ ಹುಡುಗಿ ಹೆಸರಿಟ್ಟು ಯಾರು ಹೆಸರಿಟ್ಟೆ, ನಮ್ಮ ಮುತ್ತಾತ ಹೆಸರಿಟ್ಟೇವೆ ಅಂತ ಹೇಳ್ತಾರೆ. ತಾತ ಹೆಸರಿಟ್ಟು ಹೇಳ್ತಾರೆ. ಕೆಲವರು ಪ್ಲೇಯರ್ ಹೆಸರಿಟ್ಟುಬಿಟ್ಟಿರ್ತಾರೆ ಪಾಪ, ಕೆಲವರು ಸಿನಿಮಾ ಆಕ್ಟರ್ ಹೆಸರಿಡ್ತಾರೆ, ಅವರವರ ಹಣೆ ಬಾರಗಳು ಅವೆಲ್ಲ ಕೂಡ. ತಾತರ ಮುತ್ತಾತ ಹೆಸರು ಅಂತ ಹೇಳ್ತಾರಲ್ಲ, ಇದೇ ಹೆಸರು ಅಂತ ಹೇಳೋದಿಲ್ಲ. ಅವ್ರ ಹೆಸರು, ಅವರು ಎಲ್ಲಿದ್ದ ಹೆಸರು ಬಂತು, ಅವ್ರ ಮುತ್ತಾತನ ಹೆಸರು, ಅವರಿಗೆ ಅವ್ರ ಮುತ್ತಾತನ ಹೆಸರು, ಅವರಿಗೆ ಕೊನೆಗೆ ಎಲ್ಲಿ ಹೋಗುತ್ತದೆ, ನಾರಾಯಣನ ಹೆಸರು ಎಂಡಾಗ ನಾರಾಯಣನಿಗಾಗುತ್ತದೆ. ಅದಕ್ಕೆ ಎಲ್ಲ ಜಗತ್ತಿನ ಎಲ್ಲ ಹೆಸರುಗಳು ಪರಮಾತ್ಮನ ಹೆಸರುಗಳಿವೆ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಆ ಹೆಸರು ಯೋಚನೆ ಮಾಡಕ್ಕೆ ಹೋಗಬೇಡಿ. ಜಗತ್ತಿನ ಮಧ್ವಾಚಾರ್ಯ ಮಾತು ಬರೀತಾರೆ, ಜಗತ್ತಿನೊಳಗೆ ಪರಮಾತ್ಮನ ಹೆಸರಲ್ಲದ ಒಂದು ಹೆಸರು ಇಲ್ಲವೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಜಗತ್ತಲ್ಲಿ ಯಾವುದೇ ಹೆಸರು ತಗೊಳ್ಳಿ, ಮೂಲತಃ ದೇವರ ಹೆಸರು. ಅದು ದೇವರ ಹೆಸರು ಸಮಾಕರ್ಷಾಚ್ಯ ಬ್ರಹ್ಮಸೂತ್ರದಲ್ಲಿ ಸೂತ್ರ ಅದು. ಒಂದು ದೇವರ ಹೆಸರನ್ನು ಒಯ್ದು ನಾವು ಬೇರೆ ಕಡೆ ಇಡ್ತೇವೆ ಹೊರತು ಬೇರೆ ಇಲ್ಲ. ಅದಕ್ಕೆ ಅನಂತ ಶಬ್ದವಾಚ್ಯ ಪರಮಾತ್ಮ, ಅನಂತ ನಾಮವಾಚ್ಯ. ಈ ಫಸ್ಟ್ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸರ್ವಶಬ್ದವಾಚ್ಯತ್ವವನ್ನು ವಿಶ್ವಕ್ಕೆ ಸಾರಿದ್ದು ಪುನಃ ಶ್ರೀಮದ್ ಆಚಾರ್ಯರು ಆ ತತ್ವವನ್ನು ಹೇಳುತ್ತಾ ನಮಗೆ ಎಷ್ಟು ಖುಷಿ ಆಗುತ್ತಾಗ. ಮಧ್ವಾಚಾರ್ಯ ಹೇಳ್ತಾರೆ ಎಲ್ಲ ಶಬ್ದಗಳು ಪರಮಾತ್ಮನ ಹೆಸರು, ಹೌದು ಎಲ್ಲ ಧ್ವನಿಗಳು ಪರಮಾತ್ಮನ ಹೆಸರು ಅಂತ ಹೇಳುತ್ತಾರೆ. ಮತ್ತೆ ಯಾವುದೇ ಒಂದು ಧ್ವನಿ ಬರುತ್ತಲ್ಲ ಅದು ಗಂಟೆಯ ಧ್ವನಿ ದೇವರನ್ನು ಹೇಳುತ್ತೆ ಅಂತ ಹೇಳ್ತಾರೆ. ಸಮುದ್ರದ ಭೋರ್ಗರೆತ ದೇವರನ್ನು ಹೇಳ್ತಾ ಇದೆ. ನದಿಯ ಹರಿಯುವ ಶಬ್ದ ಇದೆ ಅದನ್ನು ದೇವರನ್ನು ಹೇಳ್ತಾ ಇದೆ. ಏನೇನು ಹಲ್ಲಿ ಲಚ್ಚಿಕೊಟ್ಟಿದ್ರೆ ದೇವರ ಹೆಸರು ಹೇಳ್ತಾ ಇದೆ. ನೂಪುರ ಕಾಲ್ಗೆಜ್ಜೆ ಶಬ್ದ ಮಾಡಿದ್ರೆ ದೇವರನ್ನು ಹೇಳ್ತಾ ಇದೆ. ಪ್ರತಿಯೊಂದು ಶಬ್ದನೂ ದೇವರನ್ನು ಹೇಳ್ತಾ ಇದೆ. ಪ್ರತಿಯೊಂದು ಹೆಸರು ದೇವರನ್ನು ಹೇಳ್ತಾ ಇದೆ. ಅದು ಧ್ವನಿ ಇರಬಹುದು, ಅಕ್ಷರಗಳಿರಬಹುದು. ದೇವರ ಹೆಸರಿಲ್ಲದ ಅಕ್ಷರ ಇಲ್ಲ, ದೇವರ ಹೆಸರಿಲ್ಲದ ಧ್ವನಿ ಇಲ್ಲ. ಪ್ರತಿಯೊಂದು ಪರಮಾತ್ಮನ ಹೇಳ್ತಾ ಇದೆ. ಅರ್ಜುನ ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಅರ್ಜುನನ ಮಾತು ತಿಳ್ಕೊಳ್ಳೋದು ಸಾಕ್ಷಿ. ವಾಯುರ್ಯಮೋಗ್ನಿ ವರುಣ ಶಶಾಂಕ ಪ್ರಜಾಪತಿಸ್ವಂ ರವಿತಾ ಮಹಸ್ಯ ನಮೋ ನಮಸ್ತೆಸ್ತು ಸಹಸ್ರ ಕೃತ್ವ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಅರ್ಜುನ, ನೀನು ಕೃಷ್ಣ, ನಿನ್ನ ನಮಸ್ಕಾರ ಮಾಡ್ತಾ ಇದ್ದೇನೆ. ಸಹಸ್ರ ಕೃತ್ವ ನಮಸ್ಕಾರ ಮಾಡ್ತೇನೆ. ಕೃತ್ವ ಅಂದ್ರೆ ಟೈಮ್ಸ್ ಅಂತ ಅರ್ಥ. ಸಹಸ್ರ ಕೃತ್ವ ಅಂದ್ರೆ ಏನು? ಸಾವಿರ ಪಟ್ಟು ಸಾವಿರಾರು ಸಲ ನಮಸ್ಕಾರ ಮಾಡುತ್ತೇನೆ ನಿನಗೆ. ಒಂದೊಂದು ಸತ್ ನಮಸ್ಕಾರ ಅಲ್ಲ, ಸಾವಿರ ಸಾವಿರ ನಮಸ್ಕಾರ ಮಾಡ್ತೇನೆ. ಸಹಸ್ರ ಕೃತ್ವ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಮತ್ತೆ ನಮಸ್ಕಾರ, ನಿನ್ನ ನಮಸ್ಕಾರ, ಸಾವಿರ ಬಾರಿ ನಮಸ್ಕಾರ, ಹೆಚ್ಚು ಬಾರಿ ನಮಸ್ಕಾರ. ಆದಮೇಲೆ ಲಕ್ಷ ನಮಸ್ಕಾರ ಗೊತ್ತಲ್ಲ, ಗೊತ್ತಾಗ್ತದಲ್ಲ, ಅದಕ್ಕೆ ಮಾಡೋದು. ನಾವು ಎಣಿಸ್ಕೋತ ಕೂತಿದ್ರೆ ಒಂದಾಯ್ತು, ಎರಡಾಯ್ತು, ಇನ್ನು ಮುಗಿಲಿಲ್ಲ. ಅದು ಲಕ್ಷ ನಮಸ್ಕಾರ ಅಲ್ಲ. ನಮಸ್ಕಾರ ಯಾವಾಗ ಅಂತ ಕೇಳಿದರೆ ಭಕ್ತಿ ಜಾಸ್ತಿ ಆಗೋದ್ರ ಸಂಕೇತ ಅದು. ಭಕ್ತಿ ಜಾಸ್ತಿ ಆದ್ರೆ ನಮಸ್ಕಾರ. ಆ ನಮಸ್ಕಾರ ಮನಸ್ಸು ಯಾವಾಗಲೂ ದೇವ್ರಿಗೆ ನಮಸ್ಕಾರ ಮಾಡದೇ ಇರೋ ಕಾರಣೇ ಇಲ್ಲ. ಎದ್ರೆ ಕೂತ್ರೆ ದೇವ್ರಿಗೆ ನಮಸ್ಕಾರನೇ. ಕೂಡೋದೇ ನಮಸ್ಕಾರ, ಹೇಳೋದು ನಮಸ್ಕಾರ, ಓಡಾಡೋದು ನಮಸ್ಕಾರ, ಹೆಸರು ಹೇಳೋದು ನಮಸ್ಕಾರ. ಈಗ ದೇವರನ್ನ ಪ್ರತಿಕ್ಷಣದಲ್ಲಿ ನಮಸ್ಕಾರ ಮಾಡತಕ್ಕಂತ ಕಾನ್ಸೆಪ್ಟ್ ಬರಬೇಕಾದ್ರೆ ಅರ್ಜುನ ಕಂಡ ದೃಶ್ಯ ನಮಗೆ ಬರಬೇಕು. ಆದ್ರಿಂದ ನಮೋ ನಮಸ್ತೆ ಸು ಸಹಸ್ರ ಕೃತ್ವ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮೋಸ್ತು ತೇ ಸರ್ವತ ಏವ ಸರ್ವ ಅನಂತ ದೇವೇಶ ಜಗನ್ನಿವಾಸ ಸರ್ವಂ ಸಮಾಪ್ನೋಹಿ ತತೋಹಿ ಸರ್ವ. ಅರ್ಜುನ ಮುಂದುವರಿಸ್ತಾ ಇದ್ದ. ನಮಃ ಪುರಸ್ತಾದಥ ಪೃಷ್ಠತಸ್ತೆ, ಕೃಷ್ಣ ನಿನಗೆ ಮುಂದೆ ನಮಸ್ಕಾರ, ನಿನಗೆ ಹಿಂದೆ ನಮಸ್ಕಾರ, ನಿನಗೆ ಮುಂದೆ ನಮಸ್ಕಾರ, ನಿನಗೆ ಹಿಂದೆ ನಮಸ್ಕಾರ. ನಮಃ ಪುರಸ್ತಾತ್ ಅಥ ಪೃಷ್ಠತಸ್ತೆ ನಮೋಸ್ತು ತೇ ಸರ್ವತ ಏವ ಸರ್ವ. ಸರ್ವತ್ರ ನಮಸ್ಕಾರ ಮಾಡ್ತಾ ಇದ್ದೇನೆ. ತೀರ ಹೊಸ ವಿಚಾರ ಇದೆ ದೇವರಿಗೆ. ಕೆಲವು ಅನೇಕರಿಗೆ ಗೊತ್ತಿಲ್ಲ, ದೇವಸ್ಥಾನಕ್ಕೆ ಹೋಗ್ತಾರೆ, ರೂಮ್ ಎಲ್ಲಿ ಸಿಕ್ಕ ಖಾಲಿ ಇರುತ್ತೋ ಜಾಗ ನಮಸ್ಕಾರ ಹಾಕಿಬಿಡ್ತಾರೆ ಹೊರತು ಬೇರೆ ಕಡೆ ಹಾಕೋದಿಲ್ಲ. ತಪ್ಪು ಹೇಳ್ತಾರೆ, ಎಲ್ಲ ಕಡೆ ನಮಸ್ಕಾರ ಹಾಕಬಾರದು ಅಂತ ಶಾಸ್ತ್ರ. ಪ್ರದಕ್ಷಿಣೆ ಮಾಡಬೇಕು, ಎಲ್ಲ ಕಡೆ ನಮಸ್ಕಾರ ಹಾಕೋಗಿಲ್ಲ. ಎಲ್ಲಿ ಯಾರಿಗೆ ಎಲ್ಲ ಕಡೆ ನಮಸ್ಕಾರ ಹಾಕಬೇಕು ಅಂದರೆ ದೇವರಿಗೆ ಮಾತ್ರ ಎಲ್ಲ ಕಡೆ ನಮಸ್ಕಾರ ಹಾಕಬೇಕು. ದೇವರಿಗೆ ಮಾತ್ರ ಎಲ್ಲ ಕಡೆ ನಮಸ್ಕಾರ, ಬೇರೆ ಎಲ್ಲ ನಮಸ್ಕಾರ ಹಾಕೋಗಿಲ್ಲ. ಪ್ರದಕ್ಷಿಣೆ ಎಲ್ಲ ಕಡೆ ಪ್ರದಕ್ಷಿಣೆ ಹಾಕಿದ ಮೇಲೆ ಬಲಗಡೆಯಿಂದ ನಮಸ್ಕಾರ ಮಾಡಬೇಕು, ಎಡಗಡೆಯಿಂದ ನಮಸ್ಕಾರ ಮಾಡಬಾರದು. ಬಲಗಡೆಯಿಂದ ನಮಸ್ಕಾರ ಮಾಡಬೇಕು, ಅದು ಶಾಸ್ತ್ರದ ನಿಯಮ. ಅದು ಇಲ್ಲದೆ ಹೋದ್ರೆ ನಮಸ್ಕಾರಕ್ಕೆ ಬೆಲೆ ಇಲ್ಲ, ಇನ್ವ್ಯಾಲಿಡ್ ನಮಸ್ಕಾರ ಅಂತ ಕರೆಯಲ್ಲ. ಆದರೆ ದೇವರಿಗೆ ಮಾತ್ರ ಹಿಂದೆ ಮುಂದೆ ಎಡಬಲ ಏನೂ ಇದೇ ಇಲ್ಲ. ಯಾಕೆ? ವಿಶ್ವರೂಪವರು, ಆಲ್ರೌಂಡ್ ಮುಖ ಇರೋದ್ರಿಂದ ಇನ್ಯಾರಿಗೂ ಆಲ್ರೌಂಡ್ ಮುಖ ಇಲ್ಲ. ಪರಮಾತ್ಮರಿಗೆ ಮಾತ್ರ ಆಗಿರೋದ್ರಿಂದ ದೇವರಿಗೆ ಮಾತ್ರ ಹಾಗೆ ಮಾಡಬೇಕು. ನಮೋಸ್ತುತೇ ಸರ್ವತ ಏವ ಸರ್ವ ನಮಃ ಪುರಸ್ತಾತ್ ನಮಃ ಪೃಷ್ಠತಃ. ಪುರಸ್ತಾತ್ ಮುಂದಿನಿಂದ ನಮಸ್ಕಾರ, ಪೃಷ್ಠತಃ ಹಿಂದಿನಿಂದ ನಮಸ್ಕಾರ, ಸರ್ವತಃ ಎಲ್ಲ ಕಡೆಯಿಂದ ನಮಸ್ಕಾರ. ದೇವರೊಬ್ಬರಿಗೆ ಮಾಡಬೇಕಾದ ನಮಸ್ಕಾರ. ಕಾರಣ, ವಿಶ್ವತೋ ಮುಖ ಪರಮಾತ್ಮ, ವಿಶ್ವತೋ ಮುಖ, ವಿಶ್ವತೋ ಮುಖ, ವಿಶ್ವತೋ ಬಾಹು, ವಿಶ್ವತಸ್ಪಾತ್. ವಿಶ್ವಸಹಸ್ರ ನಾವು ಋಗ್ವೇದದ ಮಂತ್ರಗಳು ಪುರುಷ ಸೂಕ್ತ ಹೇಳ್ತಾ ಇದೆ. ಸಹಸ್ರ ಶೀರ್ಷ ಎಲ್ಲ ಕಡೆ ಮುಖ ಇದೆ. ಆದ್ದರಿಂದ ಯಾವ ಕಡೆ ನಮಸ್ಕಾರ ಮಾಡಿದ್ರು ದೇವರಿಗೆ ತಪ್ಪಲ್ಲ. ಉಡುಗೊರೆ ಮಾತ್ರ ಹಾಗೆ ಮಾಡೋಗಿಲ್ಲ. ಆದ್ದರಿಂದ ಕೃಷ್ಣ ನಾರಾಯಣನಾದ್ದರಿಂದ ಅರ್ಜುನ ಮಾತಾಡ್ತಾರೆ ಅಂದರೆ ನಮಸ್ಕಾರ ಮಾಡೋದಕ್ಕೆ ನಮಗೆ ಸರಿಯಾಗಿ ಬರೋದಿಲ್ಲ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಇದೆ. ಎಷ್ಟೋ ಕಡೆಗೆ ಹಾಗೆ ಮಾಡ್ತಾನೆ ಇರ್ತಾರೆ. ಆದ್ದರಿಂದ ಮಾಡ್ತಾರೆ, ಫಲ ಆಗಲಿಲ್ಲ ಅಂತಾರೆ. ಫಲ ಯಾಕೆ? ರೆಕಾರ್ಡೇ ಆಗಿಲ್ಲ, ಪಟ್ಟ ಫಲ ರಿಜೆಕ್ಟೆಡ್. ಅದು ಅಪ್ಲಿಕೇಶನ್ ರಿಜೆಕ್ಟ್ ಆದಮೇಲೆ ಫಲ ಬರೋ ಚಾನ್ಸಸ್ಸೇ ಇಲ್ಲ. ಆ ರೀತಿ ಮಾಡಬೇಕು. ಈಗ ಲಕ್ಷ ಕೋಟಿ ಮೊದಲಾದವುಗಳ ಅರ್ಥವನ್ನು ಅರ್ಜುನ ಅನುಭವಿಸಿ ಮಾತಾಡ್ತಾನೆ. ವಸ್ತುವನ್ನು ಕಂಡಾಗ ಆಡೋದು ಮಾತು ಬೇರೆ, ಇಲ್ಲದೆ ಹೊಸದಾಗ ಮಾತು ಬೇರೆ. ದೇವರನ್ನು ಸಾಮಾನ್ಯಕ್ಕೆ ಅನುಭವಿ ಬೈತಾ ಕೂತಿರ್ತಾನೆ, ಯಾರನ್ನು ಅವರೇ ಬಂದ್ಬಿಡ್ತಾರೆ, ನಮಸ್ಕಾರ ಸಾರ್ ಅಂತ ಹೇಳ್ತಾರೆ. ಇದೇ ಸಮಸ್ಯೆ. ಬೈವನ್ ಬಂದಾಗ ನಮಸ್ಕಾರ ಅಂದ್ಬಿಡ್ತಾರೆ, ಯಾಕೆ? ಭಯ. ಅದು ದೇವರು ಕಂಡಾಗಿ ಹೇಗಿರಬೇಕು ಲೆಕ್ಕ ಹಾಕಿ. ಈಗ ದೇವರನ್ನು ಕಾಣದೆ ಹೋದಾಗಲೇ ನಮಸ್ಕಾರ ಮಾಡ್ತೇವೆ, ಕಂಡ ಮೇಲೆ ಎಂಥ ನಮಸ್ಕಾರ ಮಾಡಬೇಕು? ನಮಸ್ತೆ ನಮೋಸ್ತುತೇ ಸರ್ವತ ಏವ ಸರ್ವ, ನೀನು ಸರ್ವ, ಎಲ್ಲ ಕಡೆ ನಮಸ್ಕಾರ ಮಾಡ್ತಾ ಇದ್ದೇನೆ, ಸರ್ವತ್ರ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿದೆ. ಅಲ್ಲಿ ಒಂದು ಗೊಂದಲ ಬಂತು. ಸರ್ವ ಅಂತ ಕರ್ಮ, ನೀನೇ ಎಲ್ಲ ಅಂತ ಕರ್ಮ. ನಾವು ಉಪಯೋಗಿಸ್ತೇವೆ ಎಲ್ಲ ದೇವರದ್ದೇನೆ, ದೇವರು ಒಪ್ಪ ಮನುಷ್ಯ, ಎಲ್ಲ ದೇವರದ್ದೇ ಅಂತ ಹೇಳಿದೆ. ಎಲ್ಲ ದೇವರೇನೆ, ಇದು ಗೊಂದಲದ ಮಾತಿದ್ದವು. ಸರ್ವ ಅಂತ ಅರ್ಜುನ ಕರೆದ. ಈ ಮಾತು ಹಿಂದೆ ಬಂದಿದೆ. ಭಗವಂತ ಹೇಳಿದ್ದಾನೆ, ಅರ್ಜುನ, ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ನನ್ನ ಸರ್ವ ಅಂತ ಉಪಾಸನೆ ಮಾಡೋದು ಭಾರಿ ಕಡಿಮೆ ಅಂತ ಹೇಳಿದ್ದಾನೆ. ಭಾರಿ ಒಳ್ಳೇದದು ಒಂದು. ಅರೆ, ಫಸ್ಟ್ ರ್ಯಾಂಕ್ ಭಾರಿ ಒಳ್ಳೇದು. ಎಷ್ಟು ಜನ ತಗೋತಾರೆ? ಒಬ್ಬನೇ. ಫಸ್ಟ್ ರ್ಯಾಂಕ್ ಭಾರಿ ಒಳ್ಳೆಯದು, ತೊಳೆ ಜನ ಹೆಚ್ಚಿರೋದಿಲ್ಲ. ಸರ್ವಾಂತ ಉಪಾಸನೆ ಮಾಡೋದು ಇದೆಯಲ್ಲ ಅಂತವನು ಸಿಗೋದು ಭಾರಿ ಕಷ್ಟ. ಸರ್ವಶ್ರೇಷ್ಠ ಉಪಾಸನೆ ಅಂತ ಕರೆದಿದ್ದ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. 7ನೇ ಅಧ್ಯಾಯದ ಶ್ಲೋಕ. ವಾಸುದೇವನೇ ಎಲ್ಲ, ಅದು ಉಪಾಸನೆ ಮಾಡೋ ಜನ ಸಿಗೋದು ಭಾರಿ ಕಷ್ಟ. ಅವನು ಮಹಾತ್ಮ ಅಂತ ಕರೆದಿದ್ದ. ಹಾಗೊಂದು ಪ್ರಶ್ನೆ ಬಂತು, ವಾಸುದೇವ ಸರ್ವಮಿತಿ ಮಹಾತ್ಮ ಸ ದುರ್ಲಭ, ಅವನು ಮಹಾತ್ಮ ಸಿಗೋದು ಕಷ್ಟ. ನಮಗಾಗೊಂದು ಪ್ರಶ್ನೆ ಬಂತು, ಅರ್ಜುನ ಅದೀಗ ಉಪಾಸನೆ ಮಾಡ ಸರ್ವ ಅಂತ ಕರೆದ. ನಮೋಸ್ತುತೆ ಸರ್ವತ ಏವ ಸರ್ವ. ಏನ್ ಹಾಗಂದ್ರೆ ಅಂತ ಪ್ರಶ್ನೆ. ಏನ್ ಹಾಗಂದ್ರೆ ದೊಡ್ಡ ಗೊಂದಲ ಇದು. ಎಷ್ಟೋ ಜನ ಮತಾಚಾರ್ಯರುಗಳು ಇಂಥ ಪದ ಇಟ್ಟುಕೊಂಡೇನೆ ವಿಚಿತ್ರಾರ್ಥವನ್ನು ಬರೀಲಿಕ್ಕೆ ಹೊರಟು ಬಿಡುತ್ತಾರೆ, ತಮ್ಮ ತಮ್ಮ ಸಿದ್ಧಾಂತವನ್ನು ಕಾಣಲಿಕ್ಕೆ ಪ್ರಯತ್ನ ಪಡುತ್ತಾರೆ. ಇಲ್ಲಿ ಸರ್ವ ಅಂದ್ರೆ ಏನು? ಉಪಶತ್ತಿನ ಮಾತದ ಒಂದು ಸರ್ವಂ ಖಲ್ವಿದಂ ಬ್ರಹ್ಮ. ಅದೇ ಉಪಶತ್ತಿನ ಮಾತನ್ನು ಭಗವದ್ಗೀತೆ 2 ಸಲ ಉಪಯೋಗಿಸಿದೆ ಈಗಾಗಲೇ. ಸರ್ವ ಸರ್ವ ಸರ್ವಂ ಆಗಿದ್ದು ಏನರ್ಥ ಸರ್ವಂ ಶಬ್ದಕ್ಕೆ? ಎಲ್ಲರತ್ತೆ ಕೂಡ ಎಲ್ಲವೂ ದೇವರೇ. ಎಲ್ಲರೂ ದೇವರು ಅಂದ್ರೆ ಏನು ಮೊದಲೇ ತಪ್ಪಾಗುತ್ತೆ ಗೊತ್ತಾ? ನಾನು ನಿಲ್ಲಾಗಿಲ್ಲ, ಯಾಕೆ ದೇವ್ರ ಮೇಲೆ ನಿಂತಾಗುತ್ತೆ. ಆಮೇಲೆ ಓಡಾಡಾಗಿಲ್ಲ, ಕೂಡ ತಿನ್ನಾಗಿಲ್ಲ, ದೇವರು ತಿಂದಾಗಿಬಿಡುತ್ತವೆ. ಅದು ಮಾಡ್ತಾರೆ, ದೇವಸ್ಥಾನನೇ ತಿಂದು ಬಿಡ್ತಾರೆ, ಮಠ ಮಠನೇ ತಿಂತಾರಲ್ಲ ಆ ಟೈಪು ಆಡಿ ತಿಂದಾಗುತ್ತೆ. ಇವತ್ತು ಎಲ್ಲ ದೇವರೇ ಆಗಿದ್ರೆ ಏನು ನೋಡೋದಕ್ಕೆ? ಎಲ್ಲ ದೇವರೇ, ಎಲ್ಲ ದೇವರು ಹೌದಂದ್ರೆ ಅಲ್ಲ. ಎಲ್ಲ ದೇವರಾದ್ರೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ನಾವೀಗ ಕೊಳೆ ಇರುತ್ತೆ, ಚರಂಡಿ ನೀರು ದೇವರ ಲೆಕ್ಕ ಹಾಕಿ ನೋಡೋಣ, ಸಾಧ್ಯ ಆಗ್ಲಿಕ್ಕೆ ಇಂಪಾರ್ಟೆಂಟ್. ಆದ್ರೆ ಗತಿಯ ದೇವರು ಗತಿ ಏನಾಗುತ್ತೆ ಆಗಿದ್ರೆ ಸಾಧ್ಯನೇ ಇಲ್ಲ. ಮತ್ತೇನು ಅರ್ಥ ಮಾಡಬೇಕು ಅದಕ್ಕೆ? ತುಂಬಾ ಗೊಂದಲ ಉಂಟು. ಆದರೆ ಗೊಂದಲ ಭಗವದ್ಗೀತೆ ಉತ್ತರ ಇದೆ, ಇದು ಸ್ವಾರಸ್ಯ. ಭಗವದ್ಗೀತೆ ಯಾತಕ್ಕೆ ಸರ್ವಶ್ರೇಷ್ಠವಾದ ಗ್ರಂಥ ಅಂದ್ರೆ ಸರ್ವ ಅಂತ ದೇವರನ್ನು ಕರೆದು ಯಾತಕ್ಕೆ ಸರ್ವ ಅಂತ ಕರಿಬೇಕು ಹೇಳುತ್ತಾರೆ. ಮುಂದಿನ ಮಾತೇ ಅದು, ಸರ್ವಂ ಸಮಾಪ್ನೋಸಿ ತಥೋಸಿ ಸರ್ವ. ಡೆಫಿನೇಷನ್ ಅದು. ನಿನ್ನ ಸರ್ವ ಅಂತ ಯಾತಕ್ಕೆ ಕರೀತಾರೆ ಗೊತ್ತಾ ಕೃಷ್ಣ? ಸರ್ವಂ ಸಮಾಪ್ನೋಷಿ, ಸಮಾಪ್ನೋಷಿ ವ್ಯಾಪ್ನೋಷಿ, ಸರ್ವತ್ರ ವ್ಯಾಪ್ತನಾಗಿ ಇದೆಯಲ್ಲ ಅದಕ್ಕೆ ಸರ್ವ ಅಂತ ಕರೀತಾರೆ. ಎಲ್ಲದರ ಒಳಗೆ ಇದೆಯಲ್ಲ ಅದಕ್ಕೆ ಸರ್ವ. ಉಪನಿಷತ್ತಿನ ಪ್ರಾರಂಭ ಸಾಲ್ವ್ ಆಗೋಯ್ತು. ಈಗ ಸರ್ವಂ ಖಲ್ವಿದಂ ಬ್ರಹ್ಮ ಶ್ರುತ್ಯರ್ಥ ಹೊರಗೆ ಬಂತೀಗ. ಎಂಥ ಶ್ರೇಷ್ಠವಾದ ಕೃತಿ ಭಗವದ್ಗೀತೆ ಅಂದ್ರೆ ಭಗವಂತನ ಮಾತು ಇಡೀ ಶಾಸ್ತ್ರಾರ್ಥವನ್ನು ಹೊರಗೆ ಹಾಕ್ತಾ ಇದೆ. ಎಲ್ಲವೂ ದೇವರಲ್ಲ, ಎಲ್ಲರ ಒಳಗೆ ದೇವರಿದ್ದಾನೆ. ಎಷ್ಟು ಡಿಫರೆನ್ಸ್ ಬಂತ? ಎಲ್ಲವೂ ದೇವರಲ್ಲ, ಪಾತ್ರನೇ ಹಾಲಲ್ಲ, ಪಾತ್ರೆ ಒಳಗೆ ಹಾಲಿದೆ. ಎಷ್ಟು ಡಿಫರೆನ್ಸ್ ಬಂತಾಗ? ಪಾತ್ರನೇ ಹಾಲಂದ್ರೆ ಹಾಲು ತಿರ್ಕೋ ಹಾಲು ಮುರ್ಕೊಂಡು ಹೋಗ್ತಾನೆ ಅಷ್ಟೇ. ಪಾತ್ರೆ ನೆಕ್ಕು ಕುಡಿ ಆಗಿದ್ರೆ ಸತ್ತು ಹೋಗ್ತಾನೆ, ಬದಕಾಗೋದಿಲ್ಲ. ಪಾತ್ರೆ ಒಳಗೆ ಹಾಲಿದೆ, ಹಾಲು ಕೊಡ್ತಾರೆ, ಪಾತ್ರೆ ಮುಡ್ಕೊಂಡು ಲೋಟ ಕೊಡ್ತಾರೆ, ಹಾಲು ಕುಡಿ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ, ಲೋಟ ಕೊಡ್ತಾರೆ, ಹಾಲು ಕುಡಿ ಅಂತ. ಅವನಿಗೆ ಗೊತ್ತು, ಲೋಟ ಹಾಲು ಮಾತ್ರ ಕೊಡಿ, ಲೋಟ ಬಿಟ್ಟು ಬಿಡ್ತಾರೆ. ಅದೇ ರೀತಿನೇ ಇವತ್ತು ಇದು ದೇವರು ಅಂತ ಹೇಳಿದ್ರೆ ಒಳಗೆ ದೇವರಿದ್ದಾನೆ ಹುಷಾರು. ವಸ್ತು ಕೊಡ್ತಾನೆ ದೇವರು, ಒಳಗೆ ದೇವರಿದ್ದಾನೆ ಅದಲ್ಲ. ದೇವರನ್ನ ತಿಳ್ಕೊಳ್ಳೋದು, ವಸ್ತುವನ್ನ ಬಿಡೋದು. ಬಾಳೆಹಣ್ಣು ತಗೋತಾರೆ, ಸಿಪ್ಪೆ ಬಿಸಾಕ್ತಾನೆ, ತಿರುಳು ತಿಂತಾನೆ. ಎಲ್ಲದರ ತಿರುಳಿನ ಒಳಗೆ ತಿರುಳು ಯಾರು ಅಂದ್ರೆ ಪರಮಾತ್ಮ. ರಸೋವೈ ಸಹ, ಎಲ್ಲದರ ಮೂಲಭೂತ ರಸ ಅಂದ್ರೆ ಪರಮಾತ್ಮ. ಆದ್ರೆ ದೇವರನ್ನ ಹ್ಯಾ ತಿಳ್ಕೊಳ್ಬೇಕು ಅಂದ್ರೆ ಜಗತ್ತಿನಲ್ಲಿ ದೇವರಿಲ್ಲದ ಜಾಗ ಇಲ್ಲ, ಆದ್ರೆ ಜಗತ್ತೇ ದೇವರಲ್ಲ. ದೇವರೊಳಗೆ ಜಗತ್ತಿಲ್ಲ, ಜಗತ್ತಿನೊಳಗೆ ದೇವರಿದ್ದಾನೆ. ಇದು ವೈಶಿಷ್ಟ್ಯ. ಈ ಹಾಲೊಳಗೆ ಪಾತ್ರೆ ಇಲ್ಲ, ಪಾತ್ರೆಯೊಳಗೆ ಹಾಲಿದೆ. ಆ ರೀತಿ ಜಗತ್ತಿನೊಳಗೆ ಪರಮಾತ್ಮ ಇದ್ದಾನೆ. ಅರ್ಜುನ ಅರ್ಥ ಹೇಳ್ತಾರೆ, ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವಃ. ಗೊಂದಲ ಪರಿಹಾರ ಆಯ್ತಾ? ಅದಕ್ಕೆ ಮೈಕ್ ಯಾರ್ದು? ಸರ್ವಂ ರಾಮಂದಿರದ್ದು. ಜಾಗ ಯಾವುದು? ರಾಮ ಮನೆ ಯಾರ್ದು? ರಾಮಂದಿರದ್ದು. ಡೆಸ್ಕ್ ಯಾರ್ದು? ರಾಮಂದಿರದ್ದು. ಕೂತು ಚಾತೆ ರಾಮಂದಿರದ್ದು. ಹೇಳ್ತಾ ಹೇಳ್ತಾ ಆಮೇಲೆ ಹೇಳ್ತಾನೆ, ಅದು ನಿಲ್ಲಿಸ್ಬಿಡ್ತಾನೆ ಆಮೇಲೆ. ಅದು ರಾಮಮಂದಿರ, ರಾಮಮಂದಿರ, ರಾಮಂದಿರ ಶುರು, ರಾಮಮಂದಿರದ್ದು ಅಂತ ಹೇಳೋದಲ್ಲ. ಆಮೇಲೆ ರಾಮಮಂದಿರ, ರಾಮಮಂದಿರ ಶುರು ಮಾಡಿಬಿಡ್ತಾನೆ. ಆಗ ಮೊದಲು ಹೇಳ್ತಾನೆ ರಾಮಮಂದಿರದ್ದು ಅಂತ ಹೇಳ್ತಾನೆ, ಬರ್ತಾ ಬರ್ತಾ ರಾಮಮಂದಿರ, ರಾಮಮಂದಿರ ಅಂತ ಹೇಳ್ತಾರೆ. ಯಾಕೆ? ಅದು ಮೋಸ್ಟ್ ಎಫೆಕ್ಟಿವ್ ಫಾರಂ. ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ, ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಈ ಹೇಳಿದ ಹಾರ ಯಾರು ಮಾಡಿದ್ರು? ನಾನು ಮಾಡಿದೆ. ಈ ಜಿಲೇಬಿ ಯಾರು ಮಾಡಿದ್ರು? ನಾನು ಮಾಡಿದೆ. ಅನ್ನ ಯಾರು ಮಾಡಿದ್ರು? ನಾನು ಮಾಡಿದೆ. ಆಮೇಲೆ ಸಾರು ಯಾರು ಮಾಡಿದ್ರು? ನಾನು. ಆಮೇಲೆ ಇದ್ರ ಪಲ್ಯ ನಾನು. ನೋಡಿ, ನಾನು ಅಂದ್ಬಿಡ್ತಾರೆ. ಸಾರು ನಾನು, ಪಲ್ಯ ನಾನು. ಹಾಗಾಗಿ ಸಾರು ನಾನು, ಪಲ್ಯ ನಾನು. ಯಾವ ಅರ್ಥ ಇರು? ಪಲ್ಯ ನಾನು ಮಾಡಿದ್ದು ಅರ್ಥ. ಬರ್ತಾ ಬರ್ತಾ ಏನ್ ಬರ್ತಾರೆ? ಸ್ಟಾರ್ಟ್ ಮಾಡ್ತಾ ಬರ್ತಾರೆ. ಅದು ಆಮೇಲೆ ಕೇಳಿದವರು, ಪಾಪ ಇವರೇ ಸಾರಂತೆ. ಸಾರ್ ತಿಂದ್ರೆ ನರಹತ್ಯ ಪಾಪ ಪಾಪ ಬಂದ್ಬಿಡು, ಅವನೇ ತಿಂದಾಗಿಬಿಡುತ್ತೆ. ಹಿಂದಿನ ಕಾಂಟೆಕ್ಸ್ ನೋಡ್ಬೇಕಾದ್ರೆ, ಯಾವಾಗಲೂ ಕೂಡ ಪದ ಹೇಳಬೇಕಾದ್ರೆ ಅವರು ಬಂದ್ರು, ರಾಮನು ಬಂದ, ಕೃಷ್ಣನು ಹೇಳ್ಬೇಕು, ಮತ್ತೆ ಬಂದ ಅಂತ ಹೇಳ್ಬೇಕಾಗಿಲ್ಲ. ಕೃಷ್ಣನು ಪದ ಉಪಯೋಗಿಸೋ ರೀತಿ ಅದು. ಆದ್ರಿಂದ ದೇವರು ಎಲ್ಲ ಎಲ್ಲ ಅಂದ್ರೆ ಏನಂದ್ರೆ ದೇವರಿಂದ ಎಲ್ಲ ಅಂತ. ದೇವರಿಂದ ಎಲ್ಲ, ಬರೀ ದೇವರೇ ಎಲ್ಲ ಅಂತ ಆಯ್ತು ಕೊನೆಗೆ. ಆದ್ರಿಂದ ಎಲ್ಲ ದೇವರಲ್ಲ, ಎಲ್ಲದರೊಳಗೆ ದೇವರಿದ್ದಾನೆ ಒಂದರ್ಥ. ಎಲ್ಲದು ದೇವರಿಂದ ಆಗ್ತದೆ ಇನ್ನೊಂದರ್ಥ. ಎಲ್ಲವೂ ದೇವರಿಂದ ಆಗ್ತದೆ ಇನ್ನೊಂದರ್ಥ. ಎಲ್ಲವೂ ದೇವರಿಗೆ ಮತ್ತೊಂದರ್ಥ. ಎಲ್ಲವೂ ದೇವರಿಗೆ, ಇದು ಅವರಿಗೆ, ಇದು ಅವರಿಗೆ, ಇದು ಅವರಿಗೆ, ಎಲ್ಲ ಹೇಳ್ತಾ ಹೋಗ್ತಾರೆ. ಎಲ್ಲವೂ ದೇವರಿಂದ, ಎಲ್ಲರೊಳಗೂ ದೇವರಿದ್ದಾನೆ, ಎಲ್ಲವೂ ದೇವರಿಗೆ ಕೊಡ್ತೇವೆ. ಇದೇ ಶಾಸ್ತ್ರಾರ್ಥ. ಯಾವ ಮತದ ಗೊಂದಲವೇ ಇಲ್ಲ. ಇದು ಒಂದು ಭಗವದ್ದರ ಮತ ಇದು ಒಂದು. ಕೃಷ್ಣ ಹೇಳ್ತಾನೆ, ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಹ. ನಾವು ಗೊಂದಲ ಪರಿಹಾರ ಮಾಡ್ಕೋ, ಯಾವ ಮತ ಹಿಡ್ಕೊಳ್ಬೇಕು ತಲೆಯಲ್ಲಿ ಹಾಕೊಳ್ಬೇಕಾಗಿಲ್ಲ. ಕೃಷ್ಣನ ಮತ ನಾವು ಹಿಡಿಯಬೇಕಷ್ಟೇ. ಕೃಷ್ಣನ ಮತ ಏನು ಅಂದ್ರೆ, ಕೃಷ್ಣ ಅರ್ಜುನ ಕಣ್ಣಾರೆ ಕಂಡು ಕೃಷ್ಣನ ಹೇಳ್ತಾ ಇದ್ದಾನೆ, ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವಃ. ಈ ಮಾತು ಮೂಲ ಮಂತ್ರದಂತ ಮಾತಿದು. ಭಗವಂತನನ್ನ ಉಪಾಸನೆ ಮಾಡ್ತಕ್ಕಂಥ ಕ್ರಮವನ್ನ ಅರ್ಜುನ ಅನುಭವಿಸಿ ಹೇಳ್ತಾ ಇದ್ದಾನೆ. ಈಗ ನಾನೇ ದೇವರು ಅಂತ ಹೇಳಕ್ ಅರ್ಜುನ ಸಾಧ್ಯ ಉಂಟು? ಕೃಷ್ಣ ನಾನೇ ನೀನು ಅಂತ ಹೇಳಿಬಿಡ್ತಾನ? ನಡುಗ್ತಾ ಇದ್ದಾರೆ ಪಾಪ, ಹೇಳೋದೇನು ಬಂತೀಗ? ನಡುಗ್ತಾ ಇದ್ದಾನೆ, ಹೇಳೋ ಸಾಧ್ಯತೆನೇ ಇಲ್ಲ. ಈಗ ಕೃಷ್ಣ ಎಷ್ಟು ದೊಡ್ಡವನೇನು ಅಂತ ಹೇಳ್ತಾನೆ ಹೊರತು, ಆಫ್ಟರ್ ಆಲ್ ಕೃಷ್ಣ ನೋಡ ಬಾರಯ್ಯ ಅಂತ ಹೇಳಿದ್ರು ಎಲ್ಲಿ ನೋಡ್ತಾರೆ? ಜಾವಾ ಪೃಥಿವಿಯೋರಿದ ಮಂತಾರಂಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಹ. ಎಲ್ಲೋ ಅಟಾಮಿಕ್ ಇನ್ ಸೈಜ್ ಆಗಿರೋ ನಾನೇನು, ನಾನೆಲ್ಲಿ, ಎಲ್ಲ ಕಡೆ ತುಂಬಿರೋ ನೀನೆಲ್ಲಿ ಕೃಷ್ಣ ಅಂತ ಹೇಳ್ತಾನೆ. ಅದನ್ನೇ ಹರಿರೇವ ಪರಹ, ಹರಿರೇವ ಗುರುಹು, ಗುರುಹು ಹರಿರೇರೇವ ಜಗತ್ ಪಿತೃ ಮಾತೃಗತಿ ಅಂತ ಕರೆದು. ನಿನ್ನ ವ್ಯಾಪ್ತಿಗೆ ಇತಿಮಿತಿಗಳೇ ಇಲ್ಲ ಕೃಷ್ಣ. ಎಷ್ಟು ಮೇಲೆ ಅರ್ಜುನ ಅನುಭವಿಸಿ ಹೇಳ್ತಾ ಇದ್ದಾನೆ. ಈಗ ನಾನೇ ದೇವರು ಅಂತ ಹೇಳಕ್ ಅರ್ಜುನ ಸಾಧ್ಯ ಉಂಟು? ಕೃಷ್ಣ ನಾನೇ ನೀನು ನಡುಗ್ತಾ ಇದ್ದಾರೆ ಪಾಪ, ಹೇಳೋದೇನು ಬಂತೀಗ? ನಡುಗ್ತಾ ಇದ್ದಾನೆ, ಹೇಳೋ ಸಾಧ್ಯತೆನೇ ಇಲ್ಲ. ಈಗ ಕೃಷ್ಣ ಎಷ್ಟು ದೊಡ್ಡವನೇನು ಅಂತ ಹೇಳ್ತಾನೆ ಹೊರತು, ಆಫ್ಟರ್ ಆಲ್ ಕೃಷ್ಣ ನೋಡ ಬಾರಯ್ಯ ಅಂತ ಹೇಳಿದ್ರು ಎಲ್ಲಿ ನೋಡ್ತಾರೆ? ಜಾವಾ ಪೃಥಿವಿಯೋರಿದ ಮಂತಾರಂಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಹ. ಎಲ್ಲೋ ಅಟಾಮಿಕ್ ಇನ್ ಸೈಜ್ ಆಗಿರೋ ನಾನೇನು, ನಾನೆಲ್ಲಿ, ಎಲ್ಲ ಕಡೆ ತುಂಬಿರೋ ನೀನೆಲ್ಲಿ ಕೃಷ್ಣ ಅಂತ ಹೇಳ್ತಾನೆ. ಅದನ್ನೇ ಹರಿರೇವ ಪರಹ, ಹರಿರೇ ಆಯುಂ ದೇವರಿಲ್ಲ ಮತ್ತೆ ಒಟ್ಟೆ ಒಂದು ಎಕ್ಸ್ಟ್ರಿಮಿಟಿ ಭಗವಂತ ವೇದಾಂತದ ಸಾರ ಸರ್ವಸ್ವವನ್ನ. ಅದಕ್ಕೆ ವಾಯು ಅಂದ್ರೇನು? ಬಂತೀಗ ನಡುಗ್ತಾ ಇದ್ದಾನೆ, ಹೇಳೋ ಸಾಧ್ಯತೆನೇ ಇಲ್ಲ. ಈಗ ಕೃಷ್ಣ ಎಷ್ಟು ದೊಡ್ಡವನೇನು ಅಂತ ಹೇಳ್ತಾನೆ ಹೊರತು, ಆಫ್ಟರ್ ಆಲ್ ಕೃಷ್ಣ ನೋಡ ಬಾರಯ್ಯ ಅಂತ ಹೇಳಿದ್ರು ಎಲ್ಲಿ ಕೊಳೆದು ಜಾಣತಾನೆ ಇದೆಯಾ ಹೊರತು ದೇವರಿಲ್ಲ ಮತ್ತೆ ಒಂದು ಎಕ್ಸ್ಟ್ರಿಮಿಟಿ ದೇವರೇ ಇಲ್ಲ, ಇನ್ನೊಂದು ಎಕ್ಸ್ಟ್ರಿಮಿಟಿ ಎಲ್ಲ ದೇವರು. ಸಾರ ಸರ್ವಸ್ವವನ್ನ ಅದಕ್ಕೆ ವಾಯು ಅಂದ್ರೆ ಅಂದ್ರೇನು? ವಾಯುಂತಾ ಇದ್ದಾನೆ, ಹೇಳೋ ಸಾಧ್ಯತೆನೇ ಇಲ್ಲ. ಈಗ ಕೃಷ್ಣ ಎಷ್ಟು ದೊಡ್ಡವನೇನು ಅಂತ ಹೇಳ್ತಾನೆ. ಬರೆದಿರ್ತಾರೆ ಕೆಲವ್ರ ಮೇಲೆ ಡಸ್ಟ್ಬಿನ್ ಇರ್ತದೆ, ಗವರ್ಮೆಂಟ್ ಆಫ್ ಕರ್ನಾಟಕ, ಅದು ಗವರ್ಮೆಂಟ್ ಆಫ್ ಕರ್ನಾಟಕನ ಡಸ್ಟ್ಬಿನ್ ಮೇಲೆ ಈ ಶಾಲಾ ಕಾಲೇಜಿಗೆ ಹೋಗ್ಬಿಟ್ರೆ ಅದು ಸೀಲ್ ಹಾಕ್ಬಿಡಿ, ಎಲ್ಲ ಎಲ್ಲರೂ ಹೋಗ್ಬಿಟ್ಟಿರ್ತಾರೆ ಪಾಪ. ಪೊರಕೆ ಇಲ್ಲದೆ ಎಲ್ಲ ವೈರರ ಅಳಿಸಿ ಹೋಯ್ತಾರೆ ಬಿಡಿ, ವೈಯರ್ ಹೇಗೆ ಹೋಗ್ತಾರೆ ಅಥವಾ ಅದಕ್ಕೆ ಹಾಕಿ ಹೋಗಿ ಬಿಡ್ತಾರೆ. ಅದು ವೈಯರ್ ಏನು ಯೋಚನೆ ಇಲ್ಲ, ಅದು ಯಾರು ಅಂತ ಗೊತ್ತಾಗಬೇಕಾದ್ರೆ ಮಾತ್ರ ಅದು ಇದು. ಅದು ಕಾಲೇಜ್ ಅದು ಒಂದು ಗೌರ್ಮೆಂಟ್ ಕಾಲೇಜ್, ಅದು ಇನ್ನೂ ಬರೀ ಗೌರ್ಮೆಂಟ್ ಕಾಲೇಜ್ ಅದು ಅಲ್ಲ. ಏನರ್ಥ? ಗೌರ್ಮೆಂಟ್ ಕಾಲೇಜ್ ಸೇರಿದ್ದು ಅಂತ ಅರ್ಥ. ಆ ದೃಷ್ಟಿಯಿಂದ ಅಹಂ ಬ್ರಹ್ಮಾಸ್ತಿ ಅಂದ್ರೆ ಅರ್ಥ, ನಾನು ಪರಮಾತ್ಮನಿಗೆ ಸೇರಿದವನು ಅಂತ. ನಾನು ಪರಮಾತ್ಮನಿಗೆ ಸೇರಿದವನು ಎದ್ದು ನಿಂತ್ಕೋತಾರೆ, ಯಾರ್ರಿ ಇಂಡಿಯಾ ಅಂತ ಕೇಳ್ತಾರೆ. ದೊಡ್ಡ ಮೀಟಿಂಗ್, ವರ್ಲ್ಡ್ ವೈಡ್ ಮೀಟಿಂಗ್ ಆಗ್ತಾ ಇರ್ತದೆ, ಎಲ್ಲ ರೆಪ್ರೆಸೆಂಟ್ ಬಂದಿರುತ್ತೆ. ಯಾರ್ರಿ ಇಂಡಿಯಾದಿಂದ ಬದಲೇ ಅಂತ ಕೇಳ್ತಾರೆ, ಇಂಡಿಯಾದಿಂದ ಬಂದವರು ಯಾರು ಅಂತ, ಬರ್ತಾ ಬರ್ತೇನೆ ಅಂತಾರೆ. ಯಾರ್ರಿ ಇಂಡಿಯಾ ಅಂತ ಬಿಡ್ತಾರೆ ಅಷ್ಟೇ, ನಾನು ಇಂಡಿಯಾ ಅಂತ ಎದ್ದುಕೊಂಡ್ಬಿಡ್ತಾರೆ ಪಾಪ. ಉತ್ತರ ಹಾಗೇನೆ, ಅನೇಕ ಸಂಘಗಳು ಮೀಟಿಂಗ್ ಆಗ್ತಾ ಇರ್ತದೆ, ಯಾರು ರಾಮ ಮಂದಿರ ಅದೇ ಅಂತ ಕೇಳ್ತಾರೆ, ನಾನು ರಾಮ ಮಂದಿರ ಅಷ್ಟೇ. ಅಹಂ ಬ್ರಹ್ಮಾಸ್ತಿ ಅಂದ್ರೆ ಹಾಗೆ, ನಾನು ಪರಮಾತ್ಮನೇ, ನಾನು ಬ್ರಹ್ಮನ ಕಡೆಯಿಂದ ಬಂದವನು, ನಾನು ಪರಮಾತ್ಮನ ಕಡೆಯಿಂದ ಬಂದವನು, ಸ್ವತಂತ್ರನಾದ ವ್ಯಕ್ತಿಯೇ ಅಲ್ಲ ಅಂತ ವೇದಾಂತ ತತ್ವವನ್ನ ಭಗವದ್ಗೀತೆ ಬಿಡಿಸ್ತಾ ಇರೋದ್ರಿಂದ ತಮಾಷೆ ಏನು ಗೊತ್ತಾ? ಪರಮಾತ್ಮನ ಬಗ್ಗೆ ಪರಮಾತ್ಮನೇ ಕೊಟ್ಟ ವಿವರಣೆ ಇರೋದು, ಇನ್ನೊಬ್ರು ಏನು ಮಾಡಾಗಿಲ್ಲೇ ಇಲ್ಲ. ಭಗವಂತನ ಬಗ್ಗೆ ಸರ್ವಂ ಕಲ್ವಿದಂ ಬ್ರಹ್ಮ, ಆ ಬ್ರಹ್ಮನೇ ಪರಮಾತ್ಮ. ತಾನು ಹೇಳ್ತಾನೆ ನಾನು ಏನು ಅಂದ್ರೆ ನಾನು ಹೀಗೆ, ಆದ್ರೆ ಅಜ್ಜ ರಿಲೇಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದ. ಕೃಷ್ಣ ಸರ್ವತ್ರ ವ್ಯಾಪ್ತನಾಗಿದ್ದೀಯ, ಆದ್ದರಿಂದ ಸರ್ವಂ ಸಮಾಪ್ನೋಷಿ ತತೋಷಿ ಸರ್ವಃ. ಅಂದ್ರೆ ಭಗವದ್ಗೀತೆ ಸರಿಯಾಗಿ ನಾವು ಕೇಳಿಬಿಟ್ರೆ ಮೈಂಡ್ ಪ್ಯೂರಿಫೈ ಕ್ಲಿಯರ್ ಆಗಿರುತ್ತೆ, ತಂಟೇನೆ ಇಲ್ಲ. ಅವ್ರು ಹಾಗೆ ಹೇಳ್ತಾರೆ, ಇವರಿಗೆ ಹೇಳ್ತಾರೆ, ಏನೇ ಅನಿಸೋ ಕಾರಣನೇ ಇಲ್ಲ. ಭಗವದ್ಗೀತೆ ಇನ್ ಇಸ್ ಓನ್ ವರ್ಲ್ಡ್ ಅದಾಗಬೇಕು. ಹೆಸರು ಭಗವದ್ಗೀತೆ ವರ್ಲ್ಡ್ ಸಿವರ್ದಾಗಿರ್ತದೆ, ಹಾಗಾಗಬಾರದು. ಭಗವದ್ಗೀತೆ ಇನ್ ದಿ ವರ್ಡ್ಸ್ ಆಫ್ ಕೃಷ್ಣ ನಮಗೆ ಇಂಪಾರ್ಟೆಂಟ್ ಹೊರತು ಮತ್ತೊಂದಲ್ಲ. ಈ ರೀತಿಯಾಗಿ ಭಗವದ್ಗೀತೆಯ ಅನುಸಂಧಾನ ಹೇಳೋದಕ್ಕೆ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ಸಂಗ್ರಹೈಹಿ. ಭಗವದ್ಗೀತೆ ಸರಿಯಾಗಿ ಓದಿಬಿಡಿ, ನೀವು ಎಲ್ಲೆಲ್ಲೂ ಗೊಂದಲ ಬರೋದಿಲ್ಲ. ಮತ್ತೆ ಮತ್ತೆ ಓದಿ, ಪುನಃ ಪುನಃ ಕೇಳಿ, ಮನನ ಮಾಡಿ, ಪ್ರತಿ ಪದವನ್ನು ಕೇರ್ಫುಲ್ ಆಗಿ ನೋಡಿ, ಹೊಸ ಅರ್ಥಗಳು ಸುರಿಮಳೆ ಆಗುತ್ತೆ ಅಂತ ಪರಮಾತ್ಮ ಒತ್ತಿ ಹೇಳುತ್ತಾರೆ. ಕೃಷ್ಣ ಅರ್ಜುನ ಮುಂದುವರಿಸ್ತಾನೆ, ಎಂಥೆಂತ ಸ್ತೋತ್ರ ಮಾಡ್ತಾನೆ. ಆಮೇಲೆ ಏನ್ ನಡುಗ್ತಾ ಇದ್ದಾನೆ? ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ, ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಕೃಷ್ಣ ಏನ್ ತಿಳ್ಕೊಂಡ್ಬಿಟ್ಟಿದ್ದೇನೆ ನಾನು, ನೀನಾಗಿರೋದೇನು ತಿಳ್ಕೊಂಡಿದ್ದೇನೆ ಅಂತ ಹೇಳ್ತಾನೆ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ, ಕೃಷ್ಣ ಬಾಯಿಲ್ಲಿ ಅಂತ ಕರೆದು ಬಿಟ್ಟಿದ್ನಲ್ಲ ಫ್ರೆಂಡ್ ಅಂತ ತಿಳ್ಕೊಂಡ್ಬಿಟ್ಟು, ಈ ಗತಿಯ ನನ್ನ ಗತಿ ನೋಡು ಅಂತ ಹೇಳ್ತಾನೆ ಕೃಷ್ಣ. ಪ್ರಸಭಂ ಯದುಕ್ತಂ, ಪ್ರಸವಂ ಬಹಳ ಪ್ರೀತಿಯಿಂದ ಕೃಷ್ಣ ಬರೆಯೇ ಇಲ್ಲಿ ಅಂತ ಕರೆದಿದ್ದೆ, ಕೃಷ್ಣ ಎಲ್ಲಿ ಹೋಗ್ಬಿಟ್ಟ ಅಂತ ಕರೆದಿದ್ದೆ, ಕೃಷ್ಣ ಪಕ್ಕದಲ್ಲಿ ಕೊಡ್ತೇನೆ ಅಂತ ಹೇಳಿದ್ದೆ, ಕೃಷ್ಣ ಹಾಗೆ ಓಡಿಸು ಹೀಗೆ ಓಡಿಸು ಈಗ ಬಾ ಅಂತ ಕರೆದಿದ್ದೆ. ಈಗ ಅನ್ಕೋತಾ ಇದ್ದೇನೆ, ಸಖೇತಿ ಮತ್ವಾ ಪ್ರಸವಂ ಯದುಕ್ತಂ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ, ಹೇ ಕೃಷ್ಣ ಹೇ ಯಾದವ ಹೇ ಸಖ ಅಂತ ಏನೋ ಕರೆದು ಬಿಟ್ಟಿದ್ನಲ್ಲ, ಯಾವಾಗ ಏನಂತ ಕರೆದಿದ್ದೆ ಗೊತ್ತಾ? ಅಜಾನತಾ ಮಹಿಮಾನಂ ತವೇದಂ, ಇಷ್ಟು ದೊಡ್ಡವರು ಅಂತ ನಂಗೆ ಗೊತ್ತಿದ್ದಿಲ್ಲ, ಆಗ ಇಷ್ಟು ದೊಡ್ಡವನಂತೂ ಗೊತ್ತಿದ್ದಿಲ್ಲ, ಇರುವ ಅಂತ ತಿಳ್ಕೊಂಡು ಬಿಟ್ಟಿದ್ದೆ. ಮತ್ ಮಯ ಪ್ರಮಾದಾತ್ ಪ್ರಣಯೇನ ವಾಪಿ, ನಾನು ಕೆಲಸ ಏನ್ ಮಾಡಿದ್ದೇನೆ ಗೊತ್ತಾ? ತಿಳುವಳಿಕೆ ಇಲ್ಲದೆ ತಪ್ಪಾಗಿ ನಿನ್ನನ್ನು ತಿಳ್ಕೊಂಡಿದ್ದುಂಟು, ಕೆಲವೊಮ್ಮೆ ತುಂಬಾ ಪ್ರೀತಿಯಿಂದ ತಪ್ಪು ತಿಳ್ಕೊಂಡಿದ್ದುಂಟು, ತುಂಬಾ ಪ್ರಣಯೇನ ವಾಪಿ ಹೆಚ್ಚಿನ ಪ್ರೀತಿಯಿಂದ ನಿನ್ನ ನಾನು ಏನೋ ಅಂತ ತಿಳ್ಕೊಂಡು ಮಾತಾಡಿಸಿಬಿಟ್ಟೆ, ಕೆಲವೊಮ್ಮೆ ಏನೋ ಗೊತ್ತಿಲ್ಲದೆ ಏನೇನೋ ಮಾತಾಡಿಸಿಬಿಟ್ಟೆ. ಅದು ಅರ್ಜುನ ಎಷ್ಟು ಮರುಗ್ತಾ ಇದ್ದಾನೆ ಲೆಕ್ಕ ಹಾಕ್ಬೇಕು. ಯಾರು ದೊಡ್ಡವರು ಮನೆ ಬಂದು ಹೋಗಿರ್ತಾರೆ, ಮನೆ ಬಂದು ಹೋಗಿರ್ತಾರೆ, ಏನೋ ಬೈದು ಕಳಿಸ್ಬಿಡ್ತಾರೆ, ಅವ್ರಪ್ಪ ಬರೀ ಅಲ್ಲ ಬೈದು ಕಳಿಸಿ ಹೋಗ್ರಿ ನಿಮ್ ಮುಖಕ್ಕೆ ಕದಬೇಡಿ ಅಂತ ಆಮೇಲೆ ಹೇಳ್ತಾರೆ. ಅವರು ಅಯ್ಯ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ಲಕ್ ಬಂದವರು ಪಾಪ ಅಂತ ಹೇಳಿದ್ರೆ ಕತೆ ಮುಗಿದೋಯ್ತು. ಒಂದು ಪಾಪ ಗೋಳಾಡಿಬಿಡ್ತಾರೆ, ಎಷ್ಟು ಗೋಳಾಡ್ತಾರೆ ಅಂದ್ರೆ ಅವ್ನು ಹೇಳೋಕೆ ಸಾಧ್ಯ ಇಲ್ಲ, ದಾವೆ ಯಾರೊಂದು ಬಾಕಿ ಹಾಗಾಗಿಬಿಡ್ತಾರೆ. ಅರ್ಜುನಿಗೆ ಹಾಗಾಗಿದೆ ಈಗ, ಕೃಷ್ಣ ಏನಂತ ತಿಳ್ಕೊಂಡ್ಬಿಟ್ಟಿದ್ದೆ ನಿನ್ನ ನಾನೀಗ, ಜ್ಞಾನ ಇದೆ, ಒಮ್ಮ ಮುಚ್ಚಿ ಹೋಗ್ತಾ ಇತ್ತು ಪಾಪ, ಒಮ್ಮ ಮುಚ್ಚಿ ಮುಚ್ಚಿ ಹೋಗ್ತಾ ಇತ್ತು, ಅದನ್ನ ಕೊರಗ್ತಾ ಇದ್ದೆ. ಈ ಕೊರಗು ಇದೆಯಲ್ಲ, ಶ್ರೀರಮಣ ತವಚರಣ ದೊರಕುವುದು ಹೇಗಿನ್ನು ಪರಮ ಪಾಪಿಷ್ಠ, ನಾನು ಎಷ್ಟು ತಪ್ಪು ಮಾಡಿದೆ, ನಿನ್ನ ಹತ್ರ ಹೇಗೆ ಬರೋದು ನಾನೀಗ? ತುಂಬಾ ದೊಡ್ಡ ವ್ಯಕ್ತಿನ ಸಾಮಾನ್ಯ ತಿಳ್ಕೊಂಡು ನಡ್ಕೊಂಡವನಿಗೆ ಅದ್ರ ಎಷ್ಟು ಕೊರಗು ಬರಬಹುದು ಅಂತ ಹೇಳಿ